विदितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिन्दापणितु पेळुवे ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕೃಷ್ಣ ಭಾಗವತ ಧರ್ಮ ಬಗ್ಗೆ ನೋಡ್ತಾ ಬಂದಿದ್ದೀವಿ. ಅಲ್ಲಿ ಸ್ವಲ್ಪ ಕ್ಲಾರಿಫಿಕೇಶನ್ ಅಂಡ್ ಕರೆಕ್ಷನ್, ಕೆಲವು ಹೇಳಿದ್ದು ಸರಿ ಇಲ್ಲ ಅಂತ ಕಾಣುತ್ತೆ. ಸೊ ತಿರ್ಗಾ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಲ್ಲಿ ಏನು ಅಂದ್ರೆ, ಯಾಕೆ ಈ ತರ ಅರ್ಥಗಳನ್ನ, ವ್ಯತ್ಯಾಸವಾದ ಅರ್ಥಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಒಂದೊಂದು ಶಬ್ದಕ್ಕೇನು ಅಂದ್ರೆ, ಅದಕ್ಕೆ ಹೇಳ್ತಾರೆ ಈ ಒಂದು 30 ಧರ್ಮಗಳು ಅಂಬುದು ಮಹಾಫಲದಾಯಕ, ಮಹತ್ತಾದ ಫಲವನ್ನ ಕೊಡುತ್ತೆ. ಏನು ಮಹತ್ತಾದ ಫಲ ಅಂದ್ರೆ, ಅಲ್ಲಿ ಋಷಭ ದೇವನು ಹೇಳಿದ್ದಾನಲ್ಲ, ಅವನನ್ನೇ ಭಗವಂತನೇ ಬಂದು ಬಿಡ್ತಾನಂತೆ. ಸೊ ಭಗವಂತನೇ ನಮ್ಮಲ್ಲಿ ಬಂದು ವ್ಯಕ್ತ ಆಗ್ತಾನಂತೆ. ಸೊ ಇದು ಮಹತ್ತ, ಭಗವಂತನೇ ಬಂದ್ರೆ ಎಲ್ಲವೂ ಸಿಕ್ಕಿದಂತೆ ನಮ್ಗೆ ಆಗತ್ತೆ. ಸೊ ಆದ ಕಾರಣದಿಂದ ಮಹತ್ ಫಲ ಯಾವುದು ಕೊಡುತ್ತೋ ಅದನ್ನೇ ಹೇಳಬೇಕು. ಫಾರ್ ಎಕ್ಸಾಂಪಲ್, ಶೌಚ ಅಂತ ಬಂದಾಗ ಶೌಚಕ್ಕೆ ಸ್ಟ್ರೇಟ್ ಫಾರ್ವರ್ಡ್ ಮೀನಿಂಗು ಇದೆ, ಅಂದ್ರೆ ಎಕ್ಸ್ಟರ್ನಲ್ ಕ್ಲೆನ್ಲಿನೆಸ್ ಅಂತೂ ಇದೆ. ಇನ್ನೊಂದು ಇಂಟರ್ನಲ್ ಕ್ಲೆನ್ಲಿನೆಸ್ ಅಂದ್ರೆ ನಮ್ಮ ಕಾಮ ಕ್ರೋಧ ಮದ ಮತ್ಸರಿ ಇದೆಲ್ಲ ಬಿಡಬೇಕು ಅಂಬುದು ಇದೆ. ಬಟ್ ಅದರಿಂದ ನಮ್ಗೆ ಮಹತ್ ಫಲ ಆಗಲ್ಲ. ಸೊ ಆದ ಕಾರಣದಿಂದ ಇಲ್ಲಿ ಶೌಚ ಅಂಬೋದಕ್ಕೆ ಏನ್ ಹೇಳ್ತಾರಂದ್ರೆ, ನಾವು ಮಾಡುವ ಕರ್ಮ ನಾವು ಮಾಡುವ ಕರ್ಮ ಆರ್ ಮಾಡಬೇಕಾದ ಕರ್ಮ ಅಂದ್ರೆ ವಿಹಿತ ಕರ್ಮವನ್ನೇ ಹೇಳುತ್ತೆ. ಏನೇನ್ ಮಾಡಿದ್ದೀವೋ ಅಂತ ಅರ್ಥ ಅಲ್ಲ, ವಿಹಿತ ಕರ್ಮ ಮಾಡೋವಾಗ ಯಾವುದೇ ಕರ್ಮ ಮಾಡಿದನ್ನು ಅದಕ್ಕೆ ಈ ಫಲವನ್ನ ಬಯಸಬಾರದು. ಅಂದ್ರೆ ಈ ಒಂದು ಫಲವನ್ನ ದೇವರ ಪೂಜೆ ಇವತ್ತು ಮಾಡ್ತೀವಿ, ದಿಸ್ ಶುಡ್ ಬಿ ಅವರ್ ಗೋಲ್ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದೊಂದು ಧರ್ಮವು ನಮಗೆ ಇನ್ನೂ ಬಂದಿಲ್ಲ, ನಾವು ಮೊಟ್ಟ ಮೊದಲು ಒಂದು ಹೆಜ್ಜೆ ಇಟ್ಟಿದ್ದೀವಿ, ಅಟ್ಲೀಸ್ಟ್ ಆ ಕಡೆ ನೋಡ್ತಾ ಇದ್ದೀವಿ. ಸೊ ಅದನ್ನ ಗೋಲ್ ಏನು ಎಂಬುದನ್ನ ಹೇಳ್ತಾ ಇದ್ದಾರೆ. ಏನು ಗೋಲ್? ನಾವು ಕರ್ಮ ಮಾಡುವಾಗ ಆ ಕರ್ಮದಲ್ಲಿ ನಾವು ಇದು ಬೇಕು, ದೇವರನ್ನ ಪೂಜೆ ಮಾಡುವಾಗ ನಮ್ಗೆ ಇದು ಬೇಕು ಅದು ಬೇಕು ಅಂತ ಬಯಸಬಾರದು. ಯಾಕೆ ಅಂದ್ರೆ ನಾವು ಮಾಡುವಂತ ಈ ಕರ್ಮ ಇದಲ್ಲ, ಇದು ಭಗವಂತನಿಗೆ ಪ್ರೀತಿ ಆಗಲಿ ಅನ್ಪ ಚಿಂತನೆ. ಭಗವಂತನ ಪ್ರೀತಿ, ಭಗವಂತ ಹೇಳಿದ್ದಾನೆ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ನಾವು ಮಾಡಬೇಕು. ಆಮೇಲೆ ಫಲ ಬಂದಾಗೆ ನಾವು ಕಷ್ಟಪಟ್ಟು ನಾವು ಒಂದು ಪರೀಕ್ಷೆಗೆ ಓದ್ತಾ ಇದ್ದೀವಿ, ಬಂದಾಗ ಒಂದು ಆವರೇಜ್ ಮಾರ್ಕ್ ನಮ್ಗೆ ಬರುತ್ತೆ, ಬಂದಾಗನ ಅದನ್ನು ಸ್ವೀಕಾರವೇ ಮಾಡಬೇಕು ಅಂತ. ಅದು ದೇವರು ಕೊಟ್ಟದ್ದು, ನಮ್ಮ ಟೀಚರ್ ಕೊಟ್ಟ ಫಲ ಅಲ್ಲ, ಅದು ದೇವರು ಕೊಟ್ಟದ್ದು ಅಂಬೋ ತಿಳುವಳಿಕೆ ಇದ್ದು ಅದನ್ನು ಸ್ವೀಕಾರ ಮಾಡಬೇಕು. ಸೊ ಎಲ್ಲದನ್ನು, ಸೊ ನಾಹಂ ಕರ್ತ ಹರಿಕರ್ತ ಅಂತ ಹೇಳ್ತೀವಿ, ಆ ರೀತಿಯಿಂದ ಮಾಡಬೇಕು. ಇದು ನಮಗೆ ಈ ತರ ನಾವು ಮಾಡಿದ್ರೆ, ಭಗವಂತನ ಪ್ರೀತಿಗೋಸ್ಕರ ಮಾಡಿದ್ರೆ ಆವಾಗ ಭಗವಂತನೇ ನಮಗೆ ಸಿಗ್ತಾನೆ. ಫಲ ಏನು? ಭಗವಂತನೇ ನಮ್ಗೆ ಬರ್ತಾನಂತೆ, ಭಗವಂತನೇ ಸಿಗ್ತಾನೆ. ಅದು ಮಹಾಫಲ, ಮೋಕ್ಷ ಫಲ. ಸಂಸಾರದಲ್ಲಿನೂ ಭಗವಂತನ ಅನುಗ್ರಹ, ಕ್ಷಣ ಕ್ಷಣಕ್ಕೆ ಅವನ ನೆನಪು ಎಲ್ಲವೂ ಬರ್ತಾ, ಅವನೇ ಬಂದ್ರೆ. ಸೊ ಇದಕ್ಕೆ ಶೌಚಿತಕ್ಕೆ ಹೇಳ್ತಾರೆ. ಆಮೇಲೆ ಇನ್ನೊಂದು ಒಂದು ಬಂದಾಗ ನೆಕ್ಸ್ಟ್ ಬಂದು ತಪ ಮತ್ತು ತಿತಿಕ್ಷ. ನಾನು ತಪ ಹೇಳುವಾಗ ತಪ ಅಂದ್ರೆ ಕಾಮತ್ಯಾಗ, ಮನೋನಿಗ್ರಹ ಮತ್ತು ನಿಷಿದ್ಧ ಕರ್ಮ ಆಲೋಚನವನ್ನ ಪರಿತ್ಯಾಗ ಮಾಡಬೇಕು ಅಂತ ಹೇಳಿದೆ. ಸೊ ಹಾಗೇನೆ ಕಾಮತ್ಯಾಗ ಅಂಬುದು ಯಾವುದು ನಿಷಿದ್ಧ ಕರ್ಮ, ಇಲ್ಲಿ ಬರೋದು ಒಂದು ನಿಷಿದ್ಧ ಕರ್ಮದಲ್ಲಿ ಮನಸ್ಸು ಹೋಗಬಾರ್ದು, ನಿಷಿದ್ಧ ಕರ್ಮದಲ್ಲಿ ಮನಸ್ಸು ಹೋಗದೆ ವರ್ತನೆ ಮಾಡಬೇಕು ಅಂಬುದು ತಪಸ್ಸು, ದೊಡ್ಡ ತಪಸ್ಸು ಅಂತ ಇದನ್ನ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ತಿತಿಕ್ಷ. ತಿತಿಕ್ಷಕ್ಕೆ ಏನ್ ಹೇಳಿದೆ ಅಂದ್ರೆ, ನಾನು ಫಸ್ಟ್ ಹೇಳಿದ್ದು ತಪಸ್ಸು ಅಂತ ಬಂದಾಗೆ ಮನಸ್ಸಿನಿಂದ ಮನೋನಿಗ್ರಹವನ್ನ ಹೇಳಿದೆ. ಮನಸ್ಸಿನಿಂದ ಯಾವುದು ನಿಷಿದ್ಧವೋ ಅದನ್ನ ತ್ಯಾಗ ಮಾಡಬೇಕು. ಯಾವುದು ನಿಷಿದ್ಧ ಗೊತ್ತಾಗ, ಯಾಕೆ ಅಂದ್ರೆ ನಿಷಿದ್ಧ ಕರ್ಮದಿಂದ ನಮಗೆ ಪಾಪ ಬರುತ್ತೆ. ನಿಷಿದ್ಧ ಕರ್ಮ ಮಾಡುವ ಆಲೋಚನೆ ಎಂಬುದು ಮನಸ್ಸಿನಿಂದ ಬರುತ್ತೆ. ಸೊ ಮನಸ್ಸಿನಿಂದ ಅಂದ್ರೆ ಮನಸ್ಸಿನಿಂದ ನಾವು ಆಲೋಚನೆಯನ್ನ ಬಿಡಬೇಕು. ಅಂದ್ರೆ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದೆ, ಆ ಎಕ್ಸಾಂಪಲ್ ಅಷ್ಟು ಸರಿಯಲ್ಲ. ನಾನು ಏನ್ ಹೇಳಿದೆ ಅಂದ್ರೆ, ಮನಸ್ಸಲ್ಲಿ ಮಾಡಬೇಕು ಅಂತ ಒಂದು ನಾವೇನಾದ್ರು ಒಂದು ಕೆಟ್ಟ ಕಾರ್ಯ ಮಾಡುವಾಗ ಮನಸ್ಸಿಗೆ ಹೇಳ್ಬೋದು ಮಾಡಬೇಡ ಮಾಡಬೇಡ ಅಂತ ಹೇಳುತ್ತೆ. ಬಟ್ ಸ್ಟಿಲ್ ಸಮಟೈಮ್ಸ್ ಇದು ನಮ್ಮ ಅನುಭವದಲ್ಲಿ ಆಗತ್ತೆ, ಈ ಬಾಯಿ ಮುಚ್ಕೊಂಡು ಸುಮ್ಮನೆ ಇರುವಂತ ನಮ್ಮ ಇನ್ನರ್ ವಾಯ್ಸಸ್ ನೀನ್ ಈ ವಿಷಯಕ್ಕೆಲ್ಲ ಹೋಗ್ಬೇಡ ಬಾಯಿ ಮುಚ್ಕೊಂಡು ಇರುವಂತ ಹೇಳುತ್ತೆ. ಇದ್ರೂ ಬಾಯಿ ತೆಗೆದು ನಾವು ಯಾರನ್ನೋ ಬೈದು ಬಿಡ್ತೀವಿ. ಸೊ ಮನಸ್ಸೊಂದು ಹೇಳುತ್ತೆ, ಬಾಯಿ ಇನ್ನೊಂದು ಮಾಡತ್ತೆ ಅಂತ ಹೇಳಿದೆ. ದಟ್ಸ್ ನಾಟ್ ಕರೆಕ್ಟ್, ಬಿಕಾಸ್ ಮನಸ್ಸು ಏನ್ ಹೇಳುತ್ತೋ ಬಾಯಿ ಅದನ್ನೇ ಮಾಡತ್ತಂತೆ. ಮನಸ್ಸು ವಾಕ್, ಎರಡು ಒಟ್ಟಿಗೆ ಒಟ್ಟಿಗೆ ಹೋಗುತ್ತೆ. ಸೊ ವಾಟ್ ಈಸ್ ಇಟ್, ನಮ್ಗೆ ಯಾವ್ದು ಹೇಳಿದ್ದು ಮಾತಾಡಬೇಡ ಅಂತ ಹೇಳಿದ್ದು, ನಮ್ಮ ಬುದ್ಧಿ, ಒಳ್ಳೆ ಬುದ್ಧಿ ಇದೆಲ್ಲ ಒಳ್ಳೆ ಒಳ್ಳೆದಿದ್ರೆ ಒಳ್ಳೆ ಬುದ್ಧಿ ಹೇಳುತ್ತೆ, ಬುದ್ಧಿ ಹೇಳಿದ್ದನ್ನ ಮನಸ್ಸು ಕೇಳಲ್ಲ. ಸೊ ಮನಸ್ಸು ಏನ್ ಹೇಳುತ್ತೋ ಅದನ್ನೇ ವಾಕು ಮಾಡತ್ತಂತೆ, ಒಟ್ಟಿಗೆ ಆಗತ್ತಂತೆ. ಸೊ ಇಲ್ಲಿ ಬೇಸಿಕಲಿ ತಪಸ್ಸು ಯಾವುದು ಅಂದ್ರೆ ಈ ಪಾಪ ಉಂಟು ಮಾಡುವಂತ ಕೆಲಸಗಳು ಆದಲ್ಲಿ ಮನಸ್ಸೇ ಆಲೋಚನೆ ಮಾಡಬಾರ್ದು. ಮನಸ್ಸು ಆಲೋಚನೆ ಮಾಡದೇ ಇದ್ರೆ ಆ ಮಾತಾಗಲಿ ಇತರ ಇಂದ್ರಿಯಗಳು ಅದು ಮಾಡೋದಿಲ್ಲ. ಸೊ ಮನಸ್ಸು ಮಾಡಬಾರದು, ಪಾಪ ಕೆಲಸದಲ್ಲಿ ಮನೋ ಆಲೋಚನೆ ಇರಬಾರದು ಎಂಬುದು ತಪಸ್ಸಾಗತ್ತೆ. ಮತ್ತು ತಪಸ್ಸಾದ್ಮೇಲೆ ತಿತಿಕ್ಷಾ ಬಂದು ನಾನು ಕರ್ಮ ಪರವಾಗಿ ಹೇಳಿದೆ, ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ತಿತಿಕ್ಷಾ ಅಂದ್ರೆ ಸಹನ ಅಂತಾನೆ ತಗೊಂಡಿದ್ದಾರೆ. ಬಿಕಾಸ್ ಕಂಪ್ಲೀಟ್ ಆದ ಕಾಮವನ್ನ ನಿಗ್ರಹ ಮಾಡ್ಲಿಕ್ಕೆ ಆಗೋದಿಲ್ಲ, ಆ ಕಾರಣದಿಂದ ಸಮ್ಮರ್ಶನ ಉದ್ವೇಗ ದುಃಖದ ಉದ್ವೇಗ ಬರುತ್ತೆ. ದುಃಖದ ಉದ್ವೇಗ ಬಂದಾಗ ನಮಗೆ ಜೀವನದಲ್ಲಿ ಬರುವಂತ ಕಷ್ಟಗಳು, ದುಃಖಗಳು, ರೋಗ ರುಜಿನಗಳು ಬಂದಾಗ ನಮ್ಗೆ ಏನಾಗತ್ತೆ ಅಂದ್ರೆ ಸಹನ ಮಾಡ್ಲಿಕ್ಕೆ ಆಗೋದಿಲ್ಲ, ದೇವರನ್ನೇ ಬೈತೀವಿ, ಇಂತ ಕೆಟ್ಟ ಕೆಲಸಗಳೆಲ್ಲ ಮಾಡ್ತೀವಿ. ಸೊ ಅದು ಮಾಡದೇ ಇರೋದು. ಸೊ ಉದ್ವೇಗ ಬಂದಾಗ ಅದನ್ನ ಸಹನ, ಇದು ದೇವರ, ದಿಸ್ ಶುಡ್ ಬಿ ಅವರ್ ಗೋಲ್. ಇನಿಷಿಯಲಿ ನಮ್ಗೆ ಇದು ಬರೋದಿಲ್ಲ, ಇದು ನಮ್ಮ ಗೋಲ್. ಸೊ ಈ ತರ ನಮ್ಮ ವರ್ತನೆ ಇರಬೇಕು. ಯಾಕೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಗೆ ರೋಗ ರುಜಿನಗಳು ಯಾವ್ದಿಂದ ಬರುತ್ತು, ಯಾರೋ ನಮ್ಗೆ ಏನೋ ಕೊಟ್ಟಿದ್ದೆಲ್ಲ, ಮತ್ತು ನಾವು ಏನೋ ಏನೋ ಒಂದು ಒಂದಕ್ಕೊಂದು ಎಲ್ಲೋ ಹೋಗಿ ಹೋಗಬಾರ್ದ ಜಾಗಕ್ಕೆ ಹೋಗಿ ಅದು ಬಂದದ್ದಲ್ಲ, ಹಿಂದೆ ಮಾಡಿದ್ದ ಒಂದು ಕೆಟ್ಟದಿಂದ ಇದು ಬಂದಿದೆ, ಕೆಟ್ಟ ಕರ್ಮದಿಂದ ಅದು ಪಕ್ವವಾಗಿ ಈ ಕಾಲದಲ್ಲಿ ದೇವರು ಕೊಟ್ಟಿದ್ದಾನೆ. ದೇವರು ಕೊಟ್ಟ, ನಾನು ಮಾಡಿದ ತಪ್ಪಿಗೆ ದೇವರು ಕೊಟ್ಟ ಶಿಕ್ಷೆ ಅಂತ, ಇದು ದೇವರೇ ಕೊಟ್ಟದ್ದು ಅಂತ ತಿಳ್ಕೊಂಡು ಅದನ್ನ ಸಹನ ಮಾಡೋದು ದೊಡ್ಡ, ಅದನ್ನ ಆ ದುಃಖವನ್ನ, ದುಃಖದ ಉದ್ವೇಗವನ್ನ ಸಹನ ಮಾಡೋದು, ಉದ್ವೇಗವಾಗಿ ಬರುವಾಗ ಆ ದುಃಖವನ್ನ ಸಹನ ಮಾಡೋದು ತಿತಿಕ್ಷಾ ಅಂತ ಹೇಳ್ತಾರೆ. ಸೊ ಹೀಗೆ ತಪಸ್ಸು ಮತ್ತು ತಿತಿಕ್ಷಾ ಆಗತ್ತೆ. ಇನ್ನೊಂದು ಕ್ಲಾರಿಫಿಕೇಶನ್ ಬಂದು ಇಲ್ಲಿ ಅದಕ್ಕೆ ತಿತಿಕ್ಷಕ್ಕೆ ಎಕ್ಸಾಂಪಲ್ ಕೊಟ್ಟೆ. ಅದು ಅಲ್ಲಿ ಒಂದು ಹೇಗೆ ಒಂದು ತಿನಿಸು ಬಂದಾಗ ತಿನಿಸು ಬರುತ್ತೆ, ತಿನಿಸು ನಮ್ಗೆ ಒಂದು ಏನಾದ್ರು ಇರುತ್ತೆ, ಯು ಫೀಲ್ ಲೈಕ್ ಕ್ರ್ಯಾಶಿಂಗ್ ಇಟ್, ಆವಾಗ ಅದು ಅದನ್ನ ನಾವು ಇದು ಮಾಡಿದ್ರೆ ಇನ್ನು ಅದು ಅಗ್ರವೇಟ್ ಆಗತ್ತೆ. ಸೊ ಆವಾಗ ಏನ್ ಮಾಡ್ಬೇಕು, ಸ್ವಲ್ಪ ಯೋಚನೆ ಮಾಡಿ ಅದನ್ನ ತಿನಿಸು ಬಂದಾಗ ಅದನ್ನ ಸಹನೆ ಹೇಗೆ ಮಾಡ್ತೀವೋ ಹಾಗೇನೆ ನಮ್ಗೆ ಒಂದು ದುಃಖ ಬಂದಾಗ ಅದನ್ನ ಸಹನೆ ಮಾಡುವ ಆ ತಾಕತ್ತನ್ನು ದೇವರೇ ನಮ್ಗೆ ಕೊಡ್ತಾನೆ. ಸೊ ಇದು ನಮ್ಮ ಗುರಿಯಾಗಿ ಇರಬೇಕು ಅಂತ ಅಲ್ಲಿ ತಿತಿಕ್ಷಕ್ಕೆ ಹೇಳ್ತಾರೆ. ಇನ್ನೊಂದು ನೆಕ್ಸ್ಟ್ ಬರೋದು ಬ್ರಹ್ಮಚರ್ಯ. ಬ್ರಹ್ಮಚರ್ಯಕ್ಕೆ ಬಂದಾಗ ಇಲ್ಲಿ ಬ್ರಹ್ಮಚರ್ಯ ಹೇಳಿದೆ, ದಿಸ್ ಇಸ್ ಒನ್ ಮೋರ್ ಪಾಯಿಂಟ್ ಹ್ಯಾಸ್ ಟು ಬಿ ಆಡೆಡ್. ಇಲ್ಲಿ ಬಂದು ಅಷ್ಟಾಂಗ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಈ ಅಷ್ಟಾಂಗ ಬ್ರಹ್ಮಚರ್ಯ ಅಂದ್ರೆ ಏನು, ಇದು ಅಂದ್ರೆ ಅಷ್ಟಾಂಗ ಬ್ರಹ್ಮಚರ್ಯ ಅಲ್ಲ, ಅಷ್ಟಾಂಗ ಮೈಥುನ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಈಸ್ ಅಪ್ಲಿಕಬಲ್ ಟು ಬೋತ್ ಗಂಡಸರು ಹೆಂಗಸರು ಎಲ್ಲರಿಗೆ ಅಪ್ಲೈ ಆಗೋದು ಇದು. ಅಷ್ಟಾಂಗ ಮೈಥುನ, ಮೈಥುನ ಅಂದ್ರೆ ಒಟ್ಟು ಸೇರೋದು, ಜಾಯಿನಿಂಗ್ ಅಂತ ಅರ್ಥ. ಯಾವುದು ಜೊತೆಯಲ್ಲಿ ಅಂದ್ರೆ ಯಾವುದು ಕೆಟ್ಟದ್ದು, ಯಾವುದು ಮಾಡಬಾರದ್ದು ಅದು ಜೊತೆಯಲ್ಲಿ ಹಾಗೆ ಅಷ್ಟಾಂಗ ಏನು ಇದಕ್ಕೆ ಅಂತ ಹೇಳ್ತಾರೆ. ಅಷ್ಟಾಂಗ ಅಂದ್ರೆ ಇಲ್ಲಿ ಫಸ್ಟ್ ಹೇಳ್ತಾರೆ ಸ್ಮರಣೆ ಮಾಡೋದು, ಮತ್ತು ಅಂದ್ರೆ ಯಾವುದು ಮಾಡಬಾರದ ವಿಷಯವನ್ನ ಆಲೋಚನೆ ಮಾಡೋದು ಅದು ಸ್ಮರಣೆ ಆಗತ್ತೆ. ಮತ್ತು ಕೀರ್ತನ ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಮಾತಾಡ್ತಾ ಹೇಗಿರೋದು ಅಂದ್ರೆ ಕೀರ್ತನ ಖೇಲನಾಂತ ಅಂದ್ರೆ ಮಾತಾಡುವ ರೀತಿ ಒಂದು ಖುಷಿಯಿಂದ, ಒಂದು ಲೈಕ್ ವಿತ್ ಜಾಯ್ ಮಾತಾಡೋದು. ಖೇಲನ ಅಂದ್ರೆ ಕ್ರೀಡನ ಅಂತ ಅರ್ಥ ಬರುತ್ತೆ. ಸೊ ಮಾತಾಡುವಾಗ ಸಂತೋಷದಿಂದ ಅದ್ರ ಬಗ್ಗೆ ಕೆಟ್ಟ ವಿಷಯ ಏನಾದ್ರು ಇರುತ್ತೆ, ಹೇ ಐ ಕ್ಯಾನ್ ಈಸ್ಲಿ ಚೀಟ್ ದಟ್ ಪರ್ಸನ್, ಈ ತರ ಚೀಟಿಂಗ್ ಇಸ್ ವೆರಿ ಬ್ಯಾಡ್ ಒಳ್ಳೆಯವರಿಗೆ, ಸೊ ಐ ಕ್ಯಾನ್ ಡೂ ಇಟ್, ಐ ಹ್ಯಾವ್ ದಟ್ ಸಾಮರ್ಥ್ಯ, ಹೀಗೆಲ್ಲ ಮಾತಾಡ್ತೀವಲ್ಲ ಫಾರ್ ಒಂದು ಎಕ್ಸಾಂಪಲ್ಗೆ. ಸೊ ಅದನ್ನ ಕೀರ್ತನೆ ಮತ್ತು ಅದನ್ನ ಬಗ್ಗೆ ಸ್ಮರಣೆ ಮಾಡೋದು, ಆಮೇಲೆ ಅದ್ರ ಬಗ್ಗೆ ನಮ್ಮ ನೋಡೋದು, ಯಾವುದನ್ನ ನೋಡಬಾರದು ಅದನ್ನ ನೋಡೋದು, ಮತ್ತು ಅದ್ರ ಬಗ್ಗೆ ಗುಪ್ತ ಆಲೋಚನೆ ಅಂತ, ಮತ್ತು ಸೀಕ್ರೆಟ್ಲಿ ಸ್ಕೀಮಿಂಗ್ ಪ್ಲಾನಿಂಗ್ ಇದೆಲ್ಲ ಮಾಡೋದು, ಗುಪ್ತ ಭಾಷಣ ಅಂತ ಹೇಳ್ತಾರೆ. ಆಮೇಲೆ ಸಂಕಲ್ಪ, ಹೀಗೆ ಮಾಡ್ತೀನಿ, ಹೀಗೆ ಪ್ಲಾನಿಂಗ್ ಅಂಡ್ ಸ್ಕೀಮಿಂಗ್ ಪ್ಲಾನಿಂಗ್, ಸಂಕಲ್ಪ ಹೀಗೆ ಇದೆಲ್ಲ ಮಾಡಬೇಕು, ಕೆಟ್ಟ ಕಾರ್ಯವನ್ನ ಹೇಗೆ ಮಾಡೋದು ಅಂತ ಇಸ್ ಪ್ಲಾಟಿಂಗ್ ಸಂಕಲ್ಪ ಮನಸ್ಸಿನಿಂದ ನಿರ್ಮಾಣ ಮಾಡ್ಕೊಳ್ಳೋದು. ಮತ್ತು ಅತ್ಯವಸಾಯನ ಅಂದ್ರೆ ಯು ಪ್ರಾಕ್ಟೀಸ್ ಇಟ್, ಹೇಗೆ ಒಂದು ಕೆಟ್ಟ ಕೆಲಸವನ್ನ ಪ್ರಾಕ್ಟೀಸ್ ಮಾಡೋದು, ಅದಕ್ಕೆ ಹೇಗೆ ಮಾಡೋದು, ಕಳ್ಳತನ ಇರಲಿ ಬೇರೆ ಏನೋ ಇರಲಿ. ಸೊ ಯುವರ್ ಮೈಂಡ್ ಯು ಕೀಪ್ ಪ್ರಾಕ್ಟೀಸಿಂಗ್ ವ್ಯವಸಾಯ ಮಾಡೋದು, ಯು ಕೀಪ್ ಆನ್ ಪ್ಲಾಟಿಂಗ್ ಅಂಡ್ ಪ್ರಾಕ್ಟೀಸಿಂಗ್ ಬರುತ್ತೆ. ಆಮೇಲೆ ಆ ಕಾರ್ಯವನ್ನ ಕೆಟ್ಟ ಕಾರ್ಯವನ್ನ ಮಾಡೋದು ಕ್ರಿಯಾ ಅಂತಾರೆ. ಆಮೇಲೆ ಕೆಟ್ಟ ಕಾರ್ಯ ಮಾಡ್ತಾ ಇರುವಾಗ ಕೆಟ್ಟ ಕಾರ್ಯವನ್ನ ಬಿಡೋದಿಲ್ಲ, ಯು ಕೀಪ್ ಆನ್ ಡೂಯಿಂಗ್ ಇಟ್. ಒಂದು ನಮ್ಮಿಂದ ಕೆಟ್ಟ ಕಾರ್ಯ ಆದಾಗ ತಪ್ಪು ಅಂತ ತಿಳ್ಕೊಂಡಾಗ ವಿ ಜಸ್ಟ್ ಟ್ರೈ ಟು ಗಿವ್ ಅಪ್ ಆರ್ ಕ್ಷಮಾ ಪ್ರಾಯಶ್ಚಿತ ಮಾಡಿ ವಿ ಜಸ್ಟ್ ಟ್ರೈ ಟು ಗಿವ್ ಅಪ್ ದಟ್. ಬಟ್ ಹಾಗಲ್ಲ, ತಪ್ಪು ಕಾರ್ಯ ಮಾಡೋದು, ಮಾಡೋದನ್ನ ಬಿಡದೇ ಇರೋದು, ಕ್ರಿಯಾ ಅನಿವೃತ್ತಿ ಅಂತ. ಕ್ರಿಯಾ ಮಾಡಬಹುದು ಆಮೇಲೆ ಅನಿವೃತ್ತಿ. ಸೊ ಹೀಗೆ ಎಂಟಿರತ್ತಂತೆ. ಈ ಎಂಟು ಜನರಲ್ಲಿ ಕೆಟ್ಟ ವಸ್ತುಗಳು ಜನರಲ್ಲಿ ಪಾಪುಲರ್ ಆಗಿ ಹೇಳೋದು, ಇಲ್ಲಿ ಹೇಳೋದು ಒಂದು ಒಂದು ಹೆಂಗ್ ಪರಸ್ತ್ರೀ ಪರಪುರುಷರ ಜೊತೆಯಲ್ಲಿ ಇದನ್ನ ಹೇಳ್ತಾರೆ. ಪರಸ್ತ್ರೀ ಇದು ಈಸಿಯರ್ ಆಗತ್ತೆ, ಅದಕ್ಕೆ ಆ ಎಕ್ಸಾಂಪಲ್ ಕೊಡ್ತಾರೆ. ಬೈ ದಟ್ ಲಕ್ಷಣ ನೀವು ಉಪಲಕ್ಷಣದಿಂದ ಎಲ್ಲವನ್ನೂ ತಗೋಬಹುದು. ಪರಸ್ತ್ರೀ ಬಗ್ಗೆ ಕೀರ್ತನೆ ಮಾಡೋದು, ಸ್ಮರಣೆ ಮಾಡೋದು, ಮತ್ತು ಮಾತಾಡೋದು, ಮತ್ತು ಅದನ್ನ ನೋಡೋದು, ಅದ್ರ ಬಗ್ಗೆ ಸೀಕ್ರೆಸಿ ಗುಪ್ತವಾಗಿ ಏನೋ ವಾಟ್ ಎವರ್ ನೀಡ್ ಟು ಬಿ ಟಾಕ್, ಅದನ್ನ ಬಗ್ಗೆ ಎಲ್ಲ ಒಂದು ಕೋಡೆಡ್ ಲ್ಯಾಂಗ್ವೇಜ್ ಈ ತರ ಎಲ್ಲ ಒಂದು ಡಬಲ್ ಮೀನಿಂಗ್ ಈ ತರ ಎಲ್ಲ ಹೇಳೋದು, ಮತ್ತು ಸಂಕಲ್ಪ ಮಾಡೋದು ಹಾಗನಾರು ಅವಳಿಗೆ ಜೊತೆಯಲ್ಲಿ ನಾನು ಇದು ವಿಹಾರ ಮಾಡಬೇಕು ಹೀಗೆ ಸಂಕಲ್ಪಗಳು ಮಾಡೋದು, ಮತ್ತು ಅದನ್ನ ಪ್ರಾಕ್ಟೀಸ್ ಹೇಗೆ ಅವಳ ಜೊತೆಯಲ್ಲಿ ಮಾತಾಡಬೇಕು ಏನ್ ಅಂತ ಪರಸ್ತ್ರೀಯರ ಬಗ್ಗೆ ಈ ಒಂದು ಪ್ರಾಕ್ಟೀಸ್ ಮಾಡ. ಆಮೇಲೆ ಅವ್ರ ಜೊತೆಯಲ್ಲಿ ವಿಹಾರ ಮಾಡೋದು, ರಿಯಲಿ ಮಾಡೋದು, ಅದನ್ನು ನಿಲ್ಲಿಸದೆ, ಯಾರು ಏನು ಕೇಳಿದ್ರು ಅದನ್ನು ನಿಲ್ಲಿಸದೆ ಮಾಡೋದು. ಸೊ ಇದು ಪಾಪ್ಯುಲರ್ ಆಗಿ ಹೇಳ್ತಾರೆ. ಬಟ್ ಯು ಕ್ಯಾನ್ ಕೀಪ್ ಇಟ್ ಫಾರ್ ಆಲ್ ದ ನಿಷಿದ್ಧ ಕಾರ್ಯಕ್ಕೆ ಇದನ್ನು ಇಟ್ಕೊಳ್ಳೋದು. ಇದು ಮಾಡದೇ ಇರಬೇಕು, ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಸೊ ಐ ಥಿಂಕ್ ಅದು ಆಯ್ತು. ಉಳಿದದೆಲ್ಲ ನಾವು ನೋಡಿದ್ದೀವಿ. ನೆಕ್ಸ್ಟ್ ನಾವು ವಿ ಹ್ಯಾವ್ ಸೀನ್ 20 ಭಾಗವತ ಧರ್ಮ ನಾವು ನೋಡಿದ್ದೀವಿ. ಇವಾಗ ನೆಕ್ಸ್ಟ್ ಬಂದು ಶಮದಮ ಅನ್ನೋ ನಾವು ನೋಡಿದ್ದೀವಿ. ಶಮದಮ ಇಲ್ಲಿ ಹೇಳುವಾಗ ಈ ಧರ್ಮದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಶಮದಮ ಇಲ್ಲಿ ಹೇಳುವ ಧರ್ಮ ಮೂಲಕವಾಗ ಬರುವುದು ಶಾಂತಿ ಬರುತ್ತೆ ಅಂತ ಇದನ್ನ ಹೇಳ್ತಾರೆ. ಏನು ಶಾಂತಿ ಬರುತ್ತೆ, ಏನು ಶಮದಮ ಅಂದ್ರೆ, ದಮ ಅಂದ್ರೆ ಇಂದ್ರಿಯ ನಿಗ್ರಹ ಅಂತ ಪಾಪ್ಯುಲರ್ ಆಗ ಬರುತ್ತೆ. ಬರೀ ಇಂದ್ರಿಯ ನಿಗ್ರಹವನ್ನ ಒಂದು ಪ್ರತಿಯೊಂದು ಇಂದ್ರಿಯವನ್ನು ನಮ್ಮ ಇಂದ್ರಿಯಗಳನ್ನ ನಾವು ನಿಗ್ರಹ ಮಾಡುವ ಮೂಲಕವಾಗಿ ದೊಡ್ಡದೊಂದು ಆಗೋದಿಲ್ಲ, ದಟ್ ಇಸ್ ಗುಡ್. ಬಟ್ ಇಂದ್ರಿಯ ನಿಗ್ರಹ ಮಾಡುವಾಗ ಆ ಒಂದೊಂದು ಇಂದ್ರಿಯದಲ್ಲೂ ಭಗವಂತನನ್ನ ಗ್ರಹಣ ಮಾಡಬೇಕು. ನಿತರಾಮ್ ಗ್ರಹಣ, ನಿಗ್ರಹ ಎಂಬ ಶಬ್ದಕ್ಕೆ ನಿತರಾಮ್ ಗ್ರಹಣ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನನ್ನ ಗ್ರಹಣ ಮಾಡಬೇಕು. ಅದು ಹೇಗೆ ಅಂದ್ರೆ, ಹಿಂದೆ ಬಂತಲ್ಲ, ಹಿಂದೆ ನಾವು ಸರ್ವತೋ ಮನಸ್ವಾಸಂಗಂ ಹೇಳಿದಾಗೆ, ಆಮೇಲೆ ಸಾಧು ಸಂಘ ಹೇಳಿದಾಗೆ, ನಮ್ಮ ದೇಹದಲ್ಲಿ ದೇವತೆಗಳಿದ್ದಾರೆ, ದೈತ್ಯರಿದ್ದಾರೆ, ನಮ್ಮ ರೋಲ್ ತುಂಬಾ ಕಡಿಮೆ, ಮಧ್ಯಮ ಅಭಿಮಾನಿ ನಾವು, ಉತ್ತಮ ಅಭಿಮಾನಿಗಳು ದೇವತೆಗಳು, ಅಧಮ ಅಭಿಮಾನಿಗಳು ದೈತ್ಯರು. ಸೊ ನಾವು ಮಾಡುವಾಗ ಒಂದೊಂದು ಇಂದ್ರಿಯದಲ್ಲಿ ದಿಸ್ ಇಸ್ ಅಗೇನ್ ಇಟ್ ಇಸ್ ಅ ಗೋಲ್. ಇವಾಗ ನಮ್ಗೆ ವಿ ಆರ್ ನೋವೇರ್ ನಿಯರ್ ಇಟ್. ಏನ್ ಮಾಡ್ಬೇಕಂದ್ರೆ ಒಂದೊಂದು ಇಂದ್ರಿಯದಲ್ಲಿನೂ ಭಗವಂತನೇ ನೋಡುವಾಗ ನಾನ್ ನೋಡ್ತಾ ಇದ್ದೀನಿ ಅಂತ ಬರ್ತಾ ಇದ್ದಲ್ಲ, ಇದರಲ್ಲಿ ಸೂರ್ಯ ದೇವ ಅಭಿಮಾನಿ ದೇವತೆಗಳಿದ್ದು ಅವರು ಇದನ್ನ ನನ್ನಿಂದ ನೋಡಿಸ್ತಾ ಇದ್ದಾರೆ. ಈ ತರ ಗ್ರಹಣ ಮಾಡಬಹುದು ಒಂದೊಂದು ವಿಷಯದಲ್ಲಿನೂ ಇದನ್ನ ಈ ತರ ಗ್ರಹಣ ಮಾಡಬೇಕು. ಸೊ ಇದು ಒಂದು ಇಂದ್ರಿಯ ನಿಗ್ರಹ ಅಂತ. ಇಂದ್ರಿಯಗಳಲ್ಲಿ ದೇವರನ್ನ ಚಿಂತನೆ, ದೇವತೆಗಳ ದ್ವಾರ ದೇವರ ಚಿಂತನೆ ಮಾಡೋದು ದಮ ಆಗತ್ತೆ. ಆ ಮಾಡಿ ಏನ್ ಮಾಡಬೇಕು, ದೇವರಲ್ಲಿ ಶಮ, ಭಗವಂತನಲ್ಲಿ ಮನಸ್ಸನ್ನ ಇಡೋದು ಭಗವಂತನ. ಸೊ ಬೇಸಿಕಲಿ ಈ ಒಂದು ಇಂದ್ರಿಯ ಜಯ ಹೇಳ್ತಾರೆ. ಇಂದ್ರಿಯ ಜಯ ದಟ್ ಈಸ್ ನಾವು ಇವಾಗ ಆ ಇಂದ್ರಿಯಗಳಿಗೆ ದಾಸರಾಗಿ ವರ್ತನೆ ಮಾಡ್ತಾ ಇದ್ದೀವಿ. ಏನ್ ಮಾಡಬೇಕು ಸಾಧನೆ ಅಂದ್ರೆ, ಇಂದ್ರಿಯಗಳಿಂದ ಬೇಸಿಕಲಿ ಮನಸ್ಸು ಏನ್ ಬಯಸುತ್ತೋ ಅದನ್ನ ನಾವು ಮಾಡ್ತಾ ಇದ್ದೀವಿ. ಏನ್ ಸಾಧನೆ ಮಾಡಬೇಕು ಅಂದ್ರೆ, ನಾವು ಹೇಳಿದ್ದನ್ನ ಮನಸ್ಸು ಕೇಳಬೇಕು. ನಾವು ಅಂದ್ರೆ ಬುದ್ಧಿ ಚಿತ್ತ, ಇದು ಒಳ್ಳೆ ನಿರ್ಧಾರ ಮಾಡಿದ್ದ ವಿಷಯವನ್ನ ಮನಸ್ಸು ಕೇಳಬೇಕು. ಸೊ ಅದಕ್ಕೆ ನಾವು ಉಪವಾಸ ಮುಂತಾದೆಲ್ಲ ಇರೋದು ಇಷ್ಟು ಟ್ರೈನ್ ದೆಮ್, ಟ್ರೈನ್ ಮಾಡಿ ಮಾಡಿ ಅದನ್ನ ಬಯಕೆ, ಆ ಶಕ್ತಿ, ಇಂದ್ರಿಯಗಳ ಶಕ್ತಿ ಇದೆಲ್ಲ ತಿನ್ನಲೇಬೇಕು. ಇದು ಏಕಾದಶಿ ಅಂದ್ರೆ ಇದು ಊಟ ಮಾಡಲೇಬೇಕು ಅಂತ ಒಂದು ಆಗ್ರಹ. ಅದನ್ನ ನಿಲ್ಸಿ ನಿಲ್ಸಿ ಮೆಲ್ಲ 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 ಆ ಶಕ್ತಿಯನ್ನ ಹ್ರಾಸ ಮಾಡೋದು ಇಂದ್ರಿಯಕ್ಕೆ ಮೆಲ್ಲ ಮೆಲ್ಲ. ಟ್ರೈನ್ ಟು ಬ್ರಿ ಮೇಕ್ ಇಟ್ ಅಟ್ ಲೀಸ್ಟ್ ಒನ್ಸ್ ಇನ್ 15 ಡೇಸ್. ಅದಕ್ಕೆ ನಮ್ಮ ಮಾತು, ನಾವು ಹೇಳೋ ಮಾತು ನಮ್ಮ ಮನಸ್ಸು ಕೇಳಬೇಕು. ಮತ್ತು ಅದನ್ನ ಬಿಟ್ಟು ದೇವರ ಹತ್ರ, ದೇವರ ಎತ್ತರ ಮತ್ತು ದೇವರ ಹತ್ರ ಹೋಗ್ಬೇಕಂತ. ಅದಕ್ಕೆ ಉಪವಾಸ ಅಂದ್ರೆ ಬರೀ ಊಟ ಮಾಡದೆ ಇರೋದು ಅಂತ ಅರ್ಥ ಅಲ್ಲ. ಉಪ ಅಂತ ಹೇಳಿದ್ರೆ ಎತ್ತರ ಹೋಗ್ಬೇಕು ಅಂತ. ವಿ ಹ್ಯಾವ್ ಟು ಎಲಿವೇಟ್ ಅವರ್ ಸೆಲ್ಸ್ ಫ್ರಮ್ ದ ಲೌಕಿಕ ಥಿಂಗ್ಸ್. ಇಂದ್ರಿಯಗಳಿಗೆ ಬೇಕಾದ ದಿನಾಗಲೂ ಅದಕ್ಕೆ ಇದೇ ಅಭ್ಯಾಸ, ಮನಸ್ಸಿಗೆ ಆಯ್ಕೆ ಎಂಬುದಿಲ್ಲ. ಅದು ಏನೇನು ಮಾಡ್ತಾ ಇದೆ, ಇಷ್ಟು ವರ್ಷ ಇಷ್ಟು ಹಿಂದಿನ ಜನ್ಮದಲ್ಲಿ ಏನೇನೆಲ್ಲ ಮಾಡಿತ್ತೋ ಅದನ್ನೇ ಬಯಸುತ್ತೆ, ಅದ ಹತ್ರನೇ ಅದು ಹೋಗುತ್ತೆ. ಅದನ್ನ ಸ್ವಲ್ಪ ಸ್ವಲ್ಪ ದೇವರ ಹತ್ರ ತರಲಿಕ್ಕೆ ಪ್ರಯತ್ನ ಮಾಡಿ ಈ ರುಚಿಯನ್ನ ತೋರಿಸ್ಲಿಕ್ಕೆ ಶುರು ಮಾಡಿದ್ರೆ ಅದು ತಾನೇ ಈ ಕಡೆ ಬಂದು ಬಿಡತ್ತಂತೆ. ಸೊ ಹೀಗೆ ನಾವು ವಿ ಹ್ಯಾವ್ ಟು ಎಲಿವೇಟ್ ಅವರ್ ಸೆಲ್ಫ್ ಅಟ್ ಲೀಸ್ಟ್ ಅದರ ಟ್ರೈನಿಂಗ್ ಆನ್ ಏಕಾದಶಿ. ಎಲಿವೇಟ್ ಅಂಡ್ ಹೇಗೆ ಎಲಿವೇಟ್ ಮಾಡೋದು, ಸುಮ್ಮನೆ ಎಲಿವೇಟಿಂಗ್ ಮಾತ್ರ ಅಲ್ಲ, ಎಲಿವೇಟ್ ಅಂಡ್ ಕೀಪಿಂಗ್ ಇಟ್ ನಿಯರ್ ಗಾಡ್. ಎಲಿವೇಟಿಂಗ್ ಅಂಡ್ ದೆನ್ ಕೀಪಿಂಗ್ ಇಟ್ ನಿಯರ್ ದ ಗಾಡ್. ಇದಕ್ಕೆ ಉಪಾಂಬು ಶಬ್ದವನ್ನ ಬಳಸ್ತಾರೆ. ಸೊ ಹೀಗೆ ಶಮದಮ, ಇದು ಶಮದಮ ಮಾಡುವ ಮೂಲಕ ಶಾಂತಿ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಶಮದಮ ಜೊತೆಗೆ ಶಾಂತಿಯು ಬರುತ್ತೆ. ಶಾಂತಿ ಅಂದ್ರೆ ಏನು ಅಂದ್ರೆ ಹೀಗೆ ಮಾಡಿದ್ರೆ ಸೊ ಯುವರ್ ಮೈಂಡ್ ಇಸ್ ಸ್ಟೇಮ್ಡ್ ಅಂಡ್ ಇಟ್ ಈಸ್ ನಾಟ್ ಪರ್ಟರ್ಬ್ಡ್ ಎನಿಮೋರ್. ಏನಾದ್ರು ತಂದು ಇಟ್ಟರನ್ನು ಸಮಟೈಮ್ಸ್ ಇಟ್ ಹ್ಯಾಪನ್ಸ್ ಚಾತುರ್ಮಾಸದಲ್ಲಿ ಯಾರನ್ನಾರು ಏನಾರು ಐಟಮ್ಸ್ ನಿಷಿದ್ಧ ಐಟಮ್ಸ್ ತಂದಿಟ್ಟನ್ನು ಅದನ್ನ ತಕ್ಕೋಬೇಕು ಎಂಬುದು ಬರೋದಿಲ್ಲ. ಸೊ ಆವಾಗ ಏನ ಮನಸ್ಸಿಗೆ ದೇವರ ಹತ್ರ ಕಳಿಸ್ಲಿಕ್ಕೆ ಶುರು ಮಾಡಿದ್ರೆ ಅದು ಅಲ್ಲೇ ನಿಲ್ಲತ್ತೆ. ಸೊ ಆವಾಗ ಮನಸ್ಸು ಶಾಂತವಾಗಿರುತ್ತೆ. ಯಾರು ಏನು ಊಟ ಮಾಡಿದ್ರು ಶಾಂತವಾಗಿರುತ್ತೆ, ಯಾರು ಏನು ಒಂಬು ಚಾಡಿ ಮಾಡಿದ್ರು ಶಾಂತವಾಗಿರುತ್ತೆ. ಯುವರ್ ಮೈಂಡ್ ಡಸಂಟ್ ಗೆಟ್ ಪರ್ಟರ್ಬ್ಡ್. ಆವಾಗ ಶಾಂತಿ ಸಿಕ್ಕತ್ತೆ ಅಂತ. ಶಾಂತಿ ಅಂದ್ರೆ ಮನಸ್ಸು ಭಗವಂತನಲ್ಲಿ ಇರಕ್ಕಾಗತ್ತೆ ಅಂತ ಹೇಳ್ತಾರೆ. ಸೊ ಶಮದಮ ಆಯ್ತು. ಈ ಶಮದಮ ಆದಮೇಲೆ ನೆಕ್ಸ್ಟ್ ಬರೋದು ಏನು ಅಂದ್ರೆ ಈ ಪಾಪ್ಯುಲರ್ ಆಗಿರುವಂತ ನವವಿಧ ಭಕ್ತಿ ಅಂತ ಹೇಳ್ತಾರಲ್ಲ, ಈ ನವವಿಧ ಭಕ್ತಿಯನ್ನ ಹೇಳ್ತಾರೆ. ಈ ನವವಿಧ ಭಕ್ತಿ ನಮ್ಮ ಎಲ್ಲರಿಗೂ ಗೊತ್ತಿರೋದೆ. ಪ್ರಹ್ಲಾದರಾಯರು ಹೇಳಿದ್ದು 7th ಸ್ಕಂದದಲ್ಲಿ ಬರುತ್ತೆ. ಸೊ ಇಲ್ಲಿ ಭಾಗವತ ಸಾರೋದ್ಧಾರದಲ್ಲಿ ಅದು ಬಗ್ಗೆ ಏನೂ ಕೊಟ್ಟಿಲ್ಲ. ಬಟ್ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಸ್ವಯಂ ಪ್ರಹ್ಲಾದರಾಯರೇ ಹೇಳಿದ್ದಾರೆ. ಅದಕ್ಕೆ ಅನೇಕ ರೀತಿಯಿಂದ ಈ ನವವಿಧ ಭಕ್ತಿಗೆ ಅನೇಕ ರೀತಿಯಿಂದ ವ್ಯಾಖ್ಯಾನಗಳಿದೆ. ಇದನ್ನ ಒಂದು ಕ್ರೋಢೀಕರಿಸಿ ಇವಾಗ ವಿದ್ಯಾತ್ಮ ತೀರ್ಥರು ಅಂತ ಪ್ರಯಾಗ ಮಠ ಸ್ವಾಮಿಗಳಿದ್ದಾರಲ್ಲ, ಅವರು ಇದೆಲ್ಲ ಸಂಗ್ರಹ ಮಾಡಿ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ ಹೇಳಿದ್ದು ಎಲ್ಲವೂ ಸೇರಿಸಿ ಇದನ್ನ ಒಂದು ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶ್ರವಣದಿಂದ ಶುರು ಮಾಡೋಣ. ಇದು ಇದು ಒಂದೊಂದು ಭಾಗವತ ಧರ್ಮನೇ ಆಗತ್ತೆ. ಯಾವ್ದು ಅಂದ್ರೆ ಫಸ್ಟ್ ಹೇಳ್ತಾರೆ ಶ್ರವಣಂ ಅಂತ ಹೇಳ್ತಾರೆ. ಶ್ರವಣಂ ಅಂದ್ರೆ ಏನು ಅಂದ್ರೆ ಶ್ರವಣಂ ಅಂದ್ರೆ ನಮ್ಗೆಲ್ಲ ಗೊತ್ತಿರೋದೆ ಶ್ರವಣಂ ಅಂದ್ರೆ ಕೇಳೋದು ಅಂತ ಒಂದು ಅರ್ಥ ಆಗತ್ತೆ. ಬಟ್ ಇಲ್ಲಿ ನಾವು ಹೇಳೋದು ಮಹತ್ ಫಲ ಬರಬೇಕು ನಮ್ಗೆ, ಮಹತ್ ಪುರುಷಾರ್ಥ ಬರಬೇಕು ನಮ್ಗೆ. ಸೊ ಇದಕ್ಕೆ ಏನು ಬರೀ ಕೇಳೋದು ಅಂತ ಅರ್ಥ ಇಲ್ಲ, ದೇವರ ಬಗ್ಗೆ ಕೇಳೋದು ಆಯ್ತು, ದೇವರ ಬಗ್ಗೆ ದೇವರ ಸಮಾಚಾರವನ್ನ ಕೇಳೋದು ಅಂತಾನು ಬರತ್ತೆ. ಬಟ್ ಹರಿಕಥಾಂಸಾರದಲ್ಲಿ ಇನಿಷಿಯಲಿ ಶ್ರವಣ ಮನ ಕಾನಂದ ನೀವುದು ಅಂತ ಹೇಳುವಾಗ ಶ್ರವಣ ಅಂತ ಬಂದಾಗ ಶ್ರವಣ ಯಾವುದು ಶ್ರವಣ ಮಾಡಬೇಕು ಅಂದ್ರೆ ಗುರು ಉಪದೇಶ ರೂಪಕವಾಗಿ ಬರುವಂತ ಆಗಮ. ಅಂದ್ರೆ ಶ್ರವಣ ಮಾಡೋದು ಅಂದ್ರೆ ಅರ್ಥ ಏನು ಅಂದ್ರೆ ಗುರುಗಳಿಂದ ಕೇಳೋದು ಅಂತಾನೆ ಅರ್ಥ ಆಗತ್ತಂತ. ಗುರುಗಳಿಂದ ಅಂದ್ರೆ ಗುರುಗಳು ಕೊಡುವಂತ ಉಪದೇಶ. ಗುರುಗಳಿಗೆ ಆ ಒಂದು ಸ್ಟೂಡೆಂಟ್ ಶಿಷ್ಯ ಎಂತ ಎಷ್ಟು ಅವನಿಗೆ ಎಷ್ಟು ಗ್ರಹಣ ಮಾಡಕ್ಕ ಆಗತ್ತೆ ಅಂತ ಅವನಿಗೆ ಗೊತ್ತಿರುತ್ತಂತೆ ಒಳ್ಳೆ ಗುರುಗಳಿಗೆ. ಅದಕ್ಕೆ ತಕ್ಕಂತೆ ಅವನು ಕೊಡ್ತಾನಂತೆ. ಕಾಲ ಕಾಲಕ್ಕೆ ಇಷ್ಟೆಷ್ಟು ಕೊಡಬೇಕು, ಎಷ್ಟೆಷ್ಟು ಗ್ರಹಣ. ಬಿಕಾಸ್ ಯಾರನ್ನಾರು ಬಂದ್ರೆ ಇಮಿಡಿಯೇಟ್ಲಿ ಬ್ರಹ್ಮಸೂತ್ರ ಭಾಷೆ ಹೇಳಕ್ ಶುರು ಮಾಡಿದ್ರೆ ಅವನು ಹೊರಟೋಗ್ತಾನೆ. ಸೊ ಇದು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಅವನು ಹೇಳ್ಕೊಡ್ತಾನೆ, ಶಿಷ್ಯನಿಗೆ ಪ್ರಯೋಜಕ ಆಗುವಂತೆ ಹೇಳ್ಕೊಡ್ತಾನೆ. ಸೊ ಅದಕ್ಕೆ ಶ್ರವಣ ಎಂಬುದಕ್ಕೆ ಗುರು ಉಪದೇಶ ಕೊಟ್ಟು ಆಗಮ ಜನ್ಯ ಜ್ಞಾನ ರೂಪಂ ಅಂತ ಹೇಳ್ತಾರೆ. ಗುರು ಉಪದೇಶ ಮೂಲಕವಾಗಿ ಆ ಒಂದು ಒಳಗೆ ಆ ಟೂಲ್ಸ್ ಒಪ್ಪದೆ. ಗುರು ಕೆನಾಟ್ ಗಿವ್ ಜ್ಞಾನ. ಗುರು ಕೊಡುವ ಆ ಒಂದು ಶಿಕ್ಷಣದಿಂದ ಆ ನಮ್ಮ ಇಂದ್ರಿಯದಲ್ಲಿ ಜ್ಞಾನ ಉಂಟಾಗತ್ತ ಅಂತ ಹೇಳ್ತಾರೆ. ಇಲ್ಲಿ ವಿಶೇಷ ಏನ್ ಹೇಳ್ತಾರಂದ್ರೆ ಇದನ್ನು ಯಾರು ಮಾಡಿದ್ದಾರಂದ್ರೆ ಹೇಳ್ತಾರೆ, ಮೊಟ್ಟ ಮೊದಲಿಲ್ಲ ಯಾರು ಮಾಡಿದಾರಂದ್ರೆ ರುಕ್ಮಿಣಿ ದೇವಿನೇ ಮಾಡಿದ್ದಾಳಂತ ಭಾಗವತದಲ್ಲಿ ಬರತ್ತಂತ. ನಾವು ಎಲ್ಲರೂ ಇದನ್ನ ಕೇಳಿದ್ದೀವಿ. ರುಕ್ಮಿಣಿ ಒಂದು ಶಿಶುಪಾಲ ಇದು ಇನ್ಸಿಡೆಂಟ್ಲಿ ಕೃಷ್ಣನಿಗೆ ಆ ಪ್ರೇಮ ಪತ್ರ ಬರೆದು ಕಳಿಸ್ತಾಳ ಅಂತ ಬರುತ್ತೆ. ಬಟ್ ಏನ್ ಬರೆದಿದ್ದಾಳೆ ಅವಳು ಅಂದ್ರೆ ಹೇಳ್ತಾರ, ಮೊಟ್ಟ ಮೊದಲು ಫಸ್ಟ್ ವರ್ಡ್ ಶಿ ಯೂಸಸ್ ಇಸ್ ಶ್ರುತ್ವ ಅಂತಾನೆ ಯೂಸ್ ಮಾಡ್ತಾಳಂತ. ಶ್ರುತ್ವ ಕೇಳಿ ಅಂತಾನೆ ಯೂಸ್ ಮಾಡ್ತಾ ಇದ್ದಾಳ. ಅಂದ್ರೆ ಅವಳು ಅಂದ್ರೆ ಅವಳು ಬೇಕಾಗಿಲ್ಲ, ಅವಳು ಕೇಳಿ ಅಂದ್ರೆ ಏನರ್ಥ ಅಂದ್ರೆ ಈವನ್ ನಾವು ಯಾವತ್ತೂ ಭಗವಂತನ ಮಹಿಮೆಯನ್ನ ಅವಳು ಕೇಳ್ತಾನೆಯೇ ಇರ್ತಾಳೆ. ಅವಳು ಕೇಳ್ಬೇಕು ಭಗವಂತನ ಮಹಿಮೆ ಅಂದ್ರೆ ದೇವರೇ ಅವಳಿಗೆ ಹೇಳ್ಬೇಕು. ಅವಳಿಗೆ ಬೇರೆ ಯಾರು ಇಲ್ಲ, ದೇವರೇ ಹೇಳ್ತಾನ. ಅದು ಶಬ್ದ ದ್ವಾರ ಅವಳಿಗೆ ಯಾವತ್ತೂ ಇಟ್ ಕೀಪ್ಸ್ ರೆಸೊನೇಟಿಂಗ್ ಇನ್ ಹರ್ ಇಯರ್ಸ್ ಅಂತ. ಅದಕ್ಕೆ ಅವಳು ಶ್ರುತ್ವ ಅಂತ ಅಕ್ಷರದಿಂದ ಅವಳಿಗೆ ಅವಳು ಕೇಳ್ತಾನೇ ಇರ್ತಾಳಂತ. ಮತ್ತು ಅವಳೇ ಅಭಿಮಾನಿನಿ, ಎಲ್ಲಾ ಶಬ್ದ ರಾಶಿಗಳಿಗೆ ಅಭಿಮಾನಿನಿ. ಸೊ ಇಲ್ಲಿ ಏನ್ ಹೇಳ್ತಾರಂದ್ರೆ ಆ ಭಾಗವತ ಕಥೆಗಳು ಪುರಾಣ ಕಥೆಗಳು ಒಂದು ಮೇಲ್ನೋಟಕ್ಕೆ ನೋಡಿದಾಗ ಆವಾಗ್ಲೂ ನಮ್ಗೆ ಅರ್ಥ ಆಗ್ಬೇಕು. ಅಲ್ಲಿ ಏನು ಹೇಳ್ತಾಳೆ ಅವಳು ಬರೆಯೋವಾಗ, ಶ್ರುತ್ವ ಅಂದ್ರೆ ನಾನು ಕೇಳಿದ ಮೇಲೆ. ಏನು ಕೇಳಿದ ಮೇಲೆ? ನಿನ್ನ ಮಹಿಮೆಯನ್ನ ಕೇಳಿದ ಮೇಲೆ ನಿನ್ನನ್ನೇ ನಾನು ಮದುವೆ ಮಾಡ್ಕೋಬೇಕು, ನೀನೇ ನನ್ನನ್ನು ಸ್ವೀಕಾರ ಮಾಡಬೇಕು ಅಂಬೋ ನನಗೆ ಇಚ್ಛೆ ಬಂದಿದೆ, ದಯವಿಟ್ಟು ನೀನು ನನ್ನ ಸ್ವೀಕಾರ ಮಾಡು ಅಂತ ಕೇಳ್ತಾಳೆ. ಕೇಳಿದ ಮೇಲೆ ಏನಾಗುತ್ತೆ, ಆವಾಗ ರುಕ್ಮಿಣಿ ಆ ಒಂದು ಕಥೆ ಪ್ರಕಾರ ರುಕ್ಮಿಣಿ ದೇವಿ ಲಕ್ಷ್ಮೀ ದೇವಿ ಭಗವಂತನ ಬಿಟ್ಟು ಎಂದು ಇದ್ದಿದ್ದೇ ಇಲ್ಲ. ಇದ್ರಲ್ಲಿ ಸ್ಟೋರಿಲ್ ಏನ್ ಹೇಗೆ ಹೋಗುತ್ತಂದ್ರೆ, ಅವಳು ಕೃಷ್ಣನನ್ನ ನೋಡೇ ಇಲ್ಲ. ಆ ಪ್ರಸಂಗದಲ್ಲಿ ಕೃಷ್ಣನನ್ನ ನೋಡೇ ಇಲ್ಲ. ಏನ್ ಹೇಳ್ತಾ, ಶ್ರುತ್ವ ನಿನ್ನ ಮಹಿಮೆಯನ್ನ ಕೇಳಿ ನನ್ಗೆ ಪ್ರೇಮ ಉಂಟಾಯಿತು. ಪ್ರೇಮ ಅಂದ್ರೆ ಏನು? ಭಕ್ತಿ. ಸೊ ಅದು ನಮ್ಗೆ ತೋರಿಸಿ ಕೊಡ್ತಾ ಇದ್ದಾಳೆ ಲಕ್ಷ್ಮೀ ದೇವಿ. ಭಗವಂತ ನಮ್ಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಭಗವಂತನ ಮಹಿಮೆ ನಮ್ಮ ಗುರುಗಳು ಶ್ರುತ್ವ ಇವಳು ಕೇಳಿದ್ದೀನಿ ಅಂತ. ಕೇಳಿದ್ದೀನಿ ಅಂದ್ರೆ ಎಲ್ಲಿಂದ ಕೇಳಿದ್ದೇನೆ? ಇವಳಕ್ಕಿಂತ ಮಿಗಿಲಾಗಿ ಯಾರಿದ್ದಾರೋ ಅವಳಿಂದ, ಗುರುಗಳ ಮೂಲಕ ಅಂದ ನಾರಾಯಣನೇ, ಅವ್ರ ಮೂಲಕವಾಗ ನಾನು ಕೇಳಿದ್ದೀನಿ. ಇಲ್ಲಿ ಅವಳು ಗುರು ಒಂದ ತಂದೆ ಯಾರು ಬೇಕಾದ್ರೆ ತಕೋಬಹುದು. ಸೊ ಹಾಗೆ ಅವಳು ಕೇಳಿದ್ದಾಳೆ, ಕೇಳಿ ಭಗವಂತನ ಮಹಿಮೆಯನ್ನ ಕೇಳಿದ ಮೂಲಕವಾಗಿ ಅವಳಿಗೆ ಆ ಭಕ್ತಿ ಉಂಟಾಯಿತು. ಭಕ್ತಿ ಪ್ರೇಮ, ನೀನೇ ನನಗೆ ಪತಿಯಾಗಬೇಕು ಅಂಬೋ ಇಚ್ಛೆ ಉಂಟಾಯಿತು. ಬರಿತಾ ಇದ್ದಾಳೆ, ಕೃಷ್ಣ ಸ್ವೀಕಾರ ಬಂದು ಇವಳನ್ನ ಮದುವೆ ಮಾಡಿಕೊಂಡು ಸ್ವೀಕಾರ ಮಾಡಿದ್ದಾನೆ. ಹಾಗೇನೆ ನಾವು ಕೇಳುವ ರೀತಿ, ಆ ಫಸ್ಟ್ ಕೇಳುವ ಮೂಲಕವಾಗಿ ನಮ್ಗೆ ಜ್ಞಾನ ಬರುತ್ತೆ, ಭಗವಂತನ ಮಹಿಮೆ ನಮ್ಗೆ ಗೊತ್ತಾಗತ್ತೆ. ಮಹಿಮೆ ಗೊತ್ತಾದ್ರೆ ನಮ್ಗೆ ಭಕ್ತಿ ಜಾಸ್ತಿ ಆಗುತ್ತೆ. ಕೇಳ್ತಾ ನಮ್ಮ ಭಕ್ತಿ ಜಾಸ್ತಿ ಆಗತ್ತೆ. ಭಕ್ತಿ ಜಾಸ್ತಿ ಆದಾಗೆ ನಮಗೇನೋ ಕೃಷ್ಣ ಬಂದು ಕೂತ್ಬಿಡ್ತಾನ, ನಮ್ಮಲ್ಲಿನೂ ಅವನು ಅವತಾರ ಮಾಡ್ತಾನ. ಅದಕ್ಕೆ ಕೃಷ್ಣ ಇದ್ದೇ ಇದ್ದಾನೆ, ಅವನು ವ್ಯಕ್ತ ಆಗ್ತಾನ ನಮ್ಗೆ ಅಂತ ಆಗತ್ತೆ. ಸೊ ಇಲ್ಲಿ ಕೇಳೋದು ಅಂದ್ರೆ ಅಲ್ಲಿ ಇನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ, ಕೇಳೋದು ಅಂದ್ರೆ ಆದರೆ ಅದು ದಾಸರು ಅದನ್ನೇ ಮೊಟ್ಟ ಮೊದಲು ಹೇಳಿದ್ದಾರೆ, ಅದನ್ನೇ ಇಲ್ಲಿ ತಿರ್ಗಾ ಹೇಳ್ತಾ ಇದ್ದಾರೆ. ಆದರ ಅಂದ್ರೆ ಏನೋ ಹೇಳ್ತಾರಪ್ಪ ಅಂತ ಇಲ್ಲ, ಆದರ ಅಂದ್ರೆ ಭಕ್ತಿ ಬರುವಂತ ರೀತಿ. ಆದರ ಅಂದ್ರೆ ಪೇ ಅಟೆನ್ಷನ್, ಇಂಟೆಂಟ್ಲಿ ಕೇಳು ಎಂಬುದು ಇರುತ್ತೆ. ಇಂಟೆಂಟ್ಲಿನೂ ಕೇಳ್ಬೋದು, ಒಂದು ನಾಸ್ತಿಕ ಬಂದು ಇಂಟೆಂಟ್ಲಿ ಹೇಗೆ ಕ್ರಿಟಿಸೈಸ್ ಮಾಡ್ಬೇಕು ಎಂಬುದಕ್ಕೆ ಹಿ ವಿಲ್ ಲಿಸನ್ ಮೋರ್ ಇಂಟೆಂಟ್ಲಿ, ಅದನ್ನೇ ಹೇಳ್ತಾ ಇಲ್ಲ ಇಲ್ಲಿ. ಆದರ ಎಂಬುದು ಬಳಸ್ತಾರೆ. ಆದರ ಅಂದ್ರೆ ಆ ಭಕ್ತಿಗೆ, ಆದರಂ ಭಜನಂ ಭಕ್ತಿ ಅಂತ ಹೇಳ್ತಾರೆ. ಸೊ ಭಕ್ತಿಯಿಂದ ಅದನ್ನ ಕೇಳಬೇಕು ಅಂತ ಹೇಳ್ತಾರೆ. ಸೊ ಕೇಳೋವಾಗ ಏನಾಗತ್ತಂದ್ರೆ, ಅದು ಆಕ್ಚುಲಿ ನಮ್ಮ ಹರಿಕಥಾಂಸಾರದಲ್ಲೇ ಬಂದಿದೆ ಇದೆಲ್ಲವೂ. ಕೇಳೋವಾಗ ಹೇಳ್ತಾರೆ, ಕೇಳೋವಾಗ ಅದಲ್ಲಿ ಇರುವಂತ ಆ ಭಗವಂತನ ಮಹಿಮೆಯನ್ನ ಹೇಳುವಂತ ಗ್ರಂಥಗಳು ಹೇಳೋವಾಗಲೇ ಆ ಒಂದು ಇಂಟನೇಷನ್ ಆರ್ ಒಂದು ಮ್ಯೂಸಿಕ್, ಹರಿಕಥಾಂಸಾರ ಯಾರನ್ನಾರು ಹಾಡು ಹೇಳಿದ್ರೆ ಅರ್ಥ ಆಗತ್ತೋ ಎಲ್ಲವೋ, ಅದು ಆವಾಗ್ಲೇ ನಮ್ಗೆ ಮನಕ್ಕೆ ಆನಂದ ಇವುದು ಅಂತಾರೆ. ಸಂತೋಷ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ದೇವರೇ ಕೊಡ್ತಾನೆ, ಅದೇ ಫಸ್ಟ್ ಫಲ ನಮ್ಗೆ ತೋರಿಸ್ತಾನಂತೆ. ಈ ಹಾಡು ನಿಮ್ಗೆ ಕೇಳಿದ್ದಾಗ ಏನೋ ಒಂದು ಖುಷಿ ಆಯ್ತಲ್ಲ, ಅದೇ ಫಲ. ಖುಷಿ ಆಗತ್ತೆ ನೋಡಿ, ಜಸ್ಟ್ ಬೈ ಲಿಸ್ನಿಂಗ್ ಖುಷಿ ಆಗತ್ತೆ. ಆಮೇಲೆ ಆ ದಟ್ ಮೀಟರ್ ಅಂದ್ರೆ ದ ವೇ ದ ಅಕ್ಷರಸ್ ಆರ್ ಲೈನ್ಡ್ ಅಪ್, ಆ ಮೀಟರ್ ದ ಸ್ಟ್ರಕ್ಚರ್ ಇನ್ನೂ ಆನಂದ ಕೊಡತ್ತಂತೆ. ಭಾವನೆ ಶಕ್ತಿಯಲ್ಲಿ ಇದ್ದಾಗ ಇನ್ನೂ ಆನಂದ ಬರುತ್ತಂತೆ. ಅದು ಸರಿಯಾಗಿ ತಿಳ್ಕೊಂಡವರಿಗೆ, ಆ ಶಬ್ದ ಜ್ಞಾನ ಇರೋರಿಗೆ ಇನ್ನೂ ಆನಂದ ಜಾಸ್ತಿನೇ ಬರುತ್ತೆ. ಅದು ಒಂದು ಇನ್ನೊಂದಾಗತ್ತೆ. ಫಸ್ಟ್ ಇಸ್ ಮ್ಯೂಸಿಕ್, செகண்ட் இஸ் த வே இட் இஸ் ஸ்ட்ரக்சர்ட். தேர்ட் வந்து இவன் த ஸ்தூல மீனிங். ಸೋ ಈ ಆನಂದವನ್ನ ಅದು ಕೊಡ್ತಾ ಇರ್ತದೆ. ಈ ಆನಂದ ಏನು ಮಾಡುತ್ತೆ ಅಂದ್ರೆ ಇಟ್ ಗಿವ್ಸ್ ಇದು ಆನಂದ ಬರ್ತಾ 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 ಏನಾಗ ದಿಸ್ ಇಸ್ ಎ ಎಕ್ಸ್ಪೀರಿಯನ್ಸ್ ಆಫ್ ಆಲ್ ಆಫ್ ಅಸ್ ಹಿಯರ್. ಎಲ್ಲರಿಗೇನೆ ಇದಾಗಿದೆ. ಓ ಇನ್ನು ಸ್ವಲ್ಪ ತಿಳ್ಕೋಬೇಕು, ಏನ್ ನಾಮ ಹೇಳ್ತಾರೆ, ಏನ್ ಹರಿಕಥಾಮೃತಸಾರ ಅಂದ್ರೆ ಏನು, ಏನ್ ಹರಿ ಅಂದ್ರೆ ಏನರ್ಥ, ಅವನು ಹೇಗಿರ್ತಾನೆ. ಸೊ ಹೀಗೆ ಈ ಶ್ರವಣದಿಂದ ಇಟ್ ಕ್ರಿಯೇಟ್ಸ್ ಸಾಧನಕ್ಕೆ ಮೂಲ ಇದಾಗತ್ತೆ. ಬಟ್ ಇಲ್ಲಿ ಏನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಇನಿಷಿಯಲಿ ನಮ್ಮ ಕಿವಿ ಅದಕ್ಕೆ ಅಭ್ಯಾಸ ಆಗಿರಲ್ಲ. ಅದಕ್ಕೆ ನಾವು ಅಭ್ಯಾಸ ಫಸ್ಟ್ ಸ್ವಲ್ಪ ಹಾಗೆ ಮಗುಗೆ ಫಸ್ಟ್ ಇನಿಷಿಯಲ್ ಸ್ಟೇಜ್ ಶಾಲೆಗೆ ಕರ್ಕೊಂಡು ಹೋಗಿ ದಿನಾಗ್ಲೂ ಅದು ಹತ್ರನೂ ಪರವಾಗಿಲ್ಲ, ಏನಾದ್ರು ಒಂದು ಅದಕ್ಕೆ ಚಾಕ್ಲೇಟೋ ಏನೋ ಕೊಟ್ಟು ಕರ್ಕೊಂಡು ಹೋಗ್ಬೇಕು. ಹಾಗೆ ಅದಕ್ಕೆ ಅಭ್ಯಾಸ ಮಾಡ್ತಾ ಇರಬೇಕಂತೆ. ಮಾಡ್ತಾ ಇರುವಾಗ ಒಂದು ದಿವಸ ಇಟ್ ಗೆಟ್ಸ್ ದ ಟೇಸ್ಟ್ ಅವನಿಗೆ ಗೊತ್ತಾಗತ್ತಂತೆ. ಆವಾಗ ಇನ್ನೊಂದು ಹೇಳ್ತಾರೆ ಏನು ಅಂದ್ರೆ, ನಮಗೆ ಇವಾಗ ಆನಂದ ಹರಿಕಥಾಮೃತಸಾರ ಯಾರೋ ಹೇಳ್ತಾರೆ, ಕೇಳಿದ ತಕ್ಷಣ ಆನಂದ ಆಗತ್ತೆ. ಬಟ್ ಈ ಆನಂದವನ್ನ ನಾವು ನೋಡೋದಿಲ್ಲ ಅಂತ ಹೇಳ್ತಾರೆ. ಕಿವಿ ಕೇಳ್ತಾ ಇದಂತೆ, ಎರಡು ಕಿವಿ ಇದೆ ನಮಗೆ, ಕಿವಿ ಕೇಳ್ತಾ ಇದ್ರು ಕಣ್ಣು ನೋಡ್ತಾ ಇಲ್ಲ ಅಂತ, ಕಣ್ಣಿಗೆ ಇನ್ನು ಅಭ್ಯಾಸ ಆಗಿಲ್ಲ ಅಂತ. ಅಂದ್ರೆ ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್, ನಾವೇನೋ ಹರಿಕಥಾಮೃತಸಾರ ರಿಸೈಟೇಷನ್ ಮಾಡ್ತಾ ಇರ್ತೀವಿ, ಮಠದಲ್ಲಿ ಎಲ್ಲೋ ಮಾಡ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ಎಂಜಾಯ್ ಮಾಡ್ತಾ ಇರ್ತೀವಿ, ಎಲ್ಲಾರ ಶಬ್ದ ಆದ್ರೆ ಯಾರು ಬರ್ತಾರೆ ಅಂತ ನೋಡ್ತೀವಿ, ಆಮೇಲೆ ನೋಡಿದ ತಕ್ಷಣ ಅಲ್ಲಿ ನಿಲ್ಲಲ್ಲ, ಇಲ್ಲಿ ಏನೋ ಬಾಯಿಂದ ಹೇಳ್ತಾ ಇರ್ತೀವಿ, ಕಣ್ಣಿನಿಂದ ಅವ್ರಿಗೆ ಬಾ ಬಾ ಅಂತ ಹೇಳೋದು, ನಗುವುದು ಅವ್ರ ಜೊತೆಲಿ. ಥ್ರೂ ಅವರ್ ಐಸ್ ವಿ ಕೀಪ್ ಕಾನ್ವರ್ಸೇಷನ್ ವಿತ್ ಪೀಪಲ್ ಅರೌಂಡ್ ಅಸ್, ಆರ್ ಅವ್ರು ಏನ್ ಹಾಕೊಂಡಿದ್ದಾರೆ, ಯಾವ ಡ್ರೆಸ್, ಇಲ್ಲೆಲ್ಲ ಕಣ್ಣು ಹೋಗತ್ತಂತೆ. ಅದಕ್ಕೆ ಹೇಳ್ತಾರೆ, ಕಿವಿ ಕೇಳಿದ್ರು ಕಣ್ಣು ಯಾವುದನ್ನ ನೋಡಬೇಕು ಅದನ್ನ ನೋಡ್ತಾ ಇಲ್ಲ. ಅದಕ್ಕೆ ಕಿವಿಗಳು ಹೇಳ್ಬೇಕಂತ, ಹೇ ನೋಡು ಅಲ್ಲಿ ನೋಡ್ಬೇಡ, ನೀನ್ ಹೇಳೋದಲ್ಲಿ ನೋಡು ಅಂತ ಹೇಳ್ಬೇಕಂತ. ಅದಕ್ಕೆ ಅದು ಟ್ರೈನ್ ಮಾಡ್ಬೇಕಂತ. ಅದಕ್ಕೆ ಏನ್ ನೋಡ್ಬೇಕು ಇಲ್ಲಿ ಅಂದ್ರೆ, ಪ್ರೀತಿ ಬರ್ತಾ ಇದೆ. ಆ ಪ್ರೀತಿ ಆ ಒಂದು ಅಂದ್ರೆ ಆನಂದ ಬರ್ತಾ ಇದೆ. ಆನಂದ ಹೇಗೆ ಬರ್ತಾ ಇದೆ, ದೇವರು ಕೊಡ್ತಾ ಇದ್ದಾನೆ ಅಂಬೋದನ್ನ ಅಲ್ಲಿ ದೇವರನ್ನ ನೋಡ್ಲಕ್ ಕಲಿಬೇಕು. ಏನ್ ನೋಡೋದು ನಾವು ಇಲ್ಲಿ ದೇವರನ್ನ, ಏನ್ ನೋಡೋದು, ಆ ವಿಗ್ರಹ ಇಟ್ಟಿದ್ದಾರೆ ಆ ವಿಗ್ರಹ ನೋಡ್ಬೇಕಂದ್ರೆ ವಿಗ್ರಹ ನೋಡೋದಲ್ಲ, ಏನು ನೋಡೋದು ಅಂದ್ರೆ ಇಷ್ಟು ದೇವರು ಇದು ನಮ್ಗೆ ಆನಂದವನ್ನ ಸರಿಯಾದ ಆನಂದವನ್ನ ಕೊಡ್ತಾ ಇದ್ದಾನೆ. ಇಷ್ಟು ತನಕ ಆನಂದವನ್ನ ಕೊಟ್ಟಿಲ್ಲ, ಎಲ್ಲೆಲ್ಲೋ ಮನಸ್ಸು ಸಿನಿಮಾ ಹಾಡು ಅಲ್ಲಿ ಇಲ್ಲೆಲ್ಲ ಹೋಗ್ತಾ ಇತ್ತು, ಇವಾಗ ಅಲ್ಲಿಂದ ವಿ ಗಾಟ್ ಅ ಲಿಟಲ್ ಪ್ರಮೋಟೆಡ್ ಅಟ್ ಲೀಸ್ಟ್ ಈ ಒಂದು ಈವನ್ ಫಾರ್ ಅ ಶಾರ್ಟ್ ವೈಲ್ ಇದನ್ನು ವಿ ಗಾಟ್ ಪ್ರಮೋಟೆಡ್ ಇನ್ ಟು ದಿಸ್. ದೇವರು ಮಾಡಿಸಿದ್ದಾನೆ, ದೇವರು ಕರುಣೆಯಿಂದ ಮಾಡಿ, ನಮ್ಗೆ ಏನು ಗೊತ್ತಿಲ್ಲ, ಏನೋ ಒಂದು ಗ್ರೂಪ್ ನಲ್ಲಿ ಹಾಕಿದ್ದಾನೆ, ಏನೋ ಒಂದಾಯ್ತು, ಏನೋ ಒಂದು ಬರ್ತಾ ಇದೆ ಅಂದ್ರೆ ಅಲ್ಲಿ ದೇವರ ಕರುಣೆಯನ್ನ ನೋಡು. ಅವನು ನಮ್ಮ ಮೇಲೆ ಪ್ರೀತಿ, ನಮ್ಗೆ ಅವನು ಎಲ್ಲಿ ಇದ್ದಾನೆ ಏನು ಅಂತ ಗೊತ್ತಿಲ್ಲ, ಇದ್ರು ಅವನು ನಮ್ಮನ್ನ ನೋಡಿ ಈ ಕಡೆ ಕರ್ಕೊಂಡು ಬರ್ತಾ ಇದ್ದಾನೆ, ತನ್ನ ನೆನಪನ್ನ ಇಂದ್ರಿಯಗಳನ್ನ ಸರಿಯಾದ ರಸ್ತೆಯಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ ಅಂಬೋದನ್ನ ಅಲ್ಲಿ ನೋಡು. ಅವಾಗ ನೋಡೋ ದೃಷ್ಟಿ ಏನಾಗತ್ತಂತ, ದೇವ್ರ ಮೇಲೆ ಪ್ರೀತಿ ಬರತ್ತಂತ. ಅಪ್ಪ ನಾನು ಹೇಗಿದ್ದೀನಪ್ಪ, ಹೇಗಿದ್ದೆ, ಹೀಗೆ ಮಾಡಿದ್ದಿಲ್ಲಪ್ಪ ನೀನು ಅಂತ ಅವನ ಮೇಲೆ ಪ್ರೀತಿ ಬರತ್ತಂತ. ಸೊ ಆ ಪ್ರೀತಿಯನ್ನ ಹೇಳ್ತಾ ಇದ್ದಾರೆ, ಅದನ್ನ ನೋಡ್ಲಕ್ಕೆ ಅದನ್ನ ಅದಕ್ಕೆ ಕಲಿಸಿಕೊಡ್ಬೇಕಂತ. ಅದು ಹೇಗೆ ಅಂದ್ರೆ ತಿರ್ಗಾ ಅದೇ ಬರುತ್ತೆ, ಆದೋ ಸಾಧು ಸಂಘ ಅಂತ ಬರುತ್ತಲ್ಲ, ಸಾಧು ಸಂಘದಿಂದಲೇ ಅದಾಗತ್ತೆ, ನಮ್ ಅವರ್ ಸೆಲ್ಫ್ ಇಸ್ ದ ರೈಟ್ ಗ್ರೂಪ್ ಬರ್ತಾ ಇರತ್ತೆ ಅದು. ಸೊ ಹೀಗೆ ಹೀಗೆ ಇದಕ್ಕೆ ಹೇಳ್ತಾರೆ ಶ್ರವಣಂ ಎಂಬುದನ್ನ, ಇದನ್ನ ಹೇಳ್ತಾರೆ, ಇದೇ ದೊಡ್ಡ ಸಾಧನೆ. ಅದು ಮಾತ್ರ ಇಲ್ಲ, ಇನ್ನೊಂದು ಕಾಶನ್ ಮಾಡ್ತಾ ಇದ್ದಾರಂತ. ಏನು ಅಂದ್ರೆ ಈ ಇಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಒಂದು ಪ್ರಮೇಯ ಹೇಳ್ತಾರೆ, ನಾವು ಕಿವಿ ಮೂಲಕವಾಗಿ ಕೇಳ್ತಾ ಇದ್ದೀವಿ, ಕಣ್ಣಿನಿಂದ ನೋಡ್ತಾ ಇದೀವಿ, ಹೀಗೆ ನಾವು ನಮ್ಗೆ ಗೊತ್ತ ನಾವು ಅನ್ಕೊಂಡಿದೀವಿ. ಬಟ್ ಆಕ್ಚುಲಿ ಏನು ಅಂದ್ರೆ ಈ ಕಣ್ಣು ಕಿವಿ ಮುಂತಾದ್ದು ದೇ ಆರ್ ಜಸ್ಟ್ ಕಣ್ಣು ನಮ್ಮ ಮುಂದೆ ಇರುವಂತ ವಸ್ತುಗಳನ್ನ ಒಳಗೆ ಹಾಕುವಂತ ಒಂದು ಟ್ಯೂಬ್, ಕಿವಿ ಶಬ್ದವನ್ನ ಒಳಗೆ ಕಳಿಸುವಂತ ಒಂದು ಟ್ಯೂಬ್ ಅಷ್ಟೇ. ಅದನ್ನ ನಾವು ನಾವು ಹಾಡು ಹೇಳ್ತಾ ಇರ್ತೀವಿ, ಏನೋ ಶಬ್ದ ಆಗತ್ತೆ, ತಿರುಗಿ ನೋಡ್ತೀವಿ ನಮ್ಮ ಫ್ರೆಂಡ್ ಬಂದಿದ್ದಾರೆ, ಬಂದದ್ದು ತಿರ್ಗಾ ಅವ್ರನ್ನ ಕಣ್ಣಿನಿಂದ ನಾವು ಬನ್ನಿ ಬನ್ನಿ ಅಂತ ಕರಿತೀವಿ. ಇದು ಹೇಗಾಗತ್ತಂದ್ರೆ ಆ ಶಬ್ದ ಹಾಕಿ ಮನಸ್ಸಿಗೆ ಕಳಿಸುವಾಗ ಮನಸ್ಸು ಹೇಳತ್ತಂತೆ,
ತಿರುಗಿ ನೋಡು, ಶಬ್ದ ಬರ್ತಾ ಇದೆ, ಯಾರಿದ್ದಾರೆ ನೋಡು ಅಂತ ಮನಸ್ಸಿಗೆ ಹೇಳುತ್ತ ಅಂತ. ಸೊ ನಾವು ತಿರುಗಿ ನೋಡ್ತೀವಿ, ಅವ್ರ ಜೊತೆಲಿ ಮಾತಾಡು, ಕಣ್ಣಿನಿಂದ ಮಾತಾಡು ಅಂತ ಹೇಳುತ್ತೆ. ಸೊ ಈ ಮನಸ್ಸು ಮಾಡ್ತಾ ಇದೆ ಅಂತೆ, ಮನಸ್ಸು ಮಾಡು ಕೇಳೋದಾಗಲಿ, ಈ ಒಂದು ನೋಡೋದಾಗಲಿ, ಈ ಮನಸ್ಸು ಗಿವ್ಸ್ ದ ಇನ್ಸ್ಟ್ರಕ್ಷನ್ ವಾಟ್ ನೆಕ್ಸ್ಟ್ ಟು ಡೂ, ಮನಸ್ಸು ಹಚ್ಚಿಕೊಳ್ತಂತ. ಅದಕ್ಕೆ ಹೇಳ್ತಾರೆ ನೀನು ಇದಕ್ಕೆ ಅಭ್ಯಾಸ ಮಾಡು. ಏನು ಅಂದ್ರೆ ಈ ಒಂದು ಕಿವಿ ದ್ವಾರ, ಕಿವಿ ಎಂಬುದು ಒಂದು ಗುಹ, ಆ ಗುಹೆ ಮೂಲಕವಾಗಿ ಒಳಗೆ ಹೋಗುತ್ತಲ್ಲ. ಸೊ ಇದಕ್ಕೆ ಮೆಲ್ಲೆ ಮೆಲ್ಲೆ ಟ್ರೈನ್ ಮಾಡು. ಗುಹೆಯಲ್ಲಿ ಆ ಕಿವಿಯಲ್ಲಿ ಕೆಟ್ಟದನ್ನ ಹಾಕಬೇಡ, ನೀನು ಕೆಟ್ಟ ಶಬ್ದಗಳನ್ನ ಹಾಕಬೇಡ. ಕೆಟ್ಟ ಶಬ್ದ ಹಾಕಿದ್ರೆ ತಕ್ಷಣ ಅದು ಹೋಗತ್ತ ಅಂತ ಹೇಳ್ತಾರೆ. ಇದು ಹೋಗುವಾಗ ನೆಕ್ಸ್ಟ್ ಶ್ರವಣಂ ಕೀರ್ತನಂ ಆದ್ಮೇಲೆ ಇದು ಇನ್ನೂ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಶ್ರವಣಕ್ಕೆ ಇಷ್ಟೇ ಹೇಳ್ತಾರೆ, ಅದೊಂದು ಗುಹ. ಆ ಗುಹೆಯಲ್ಲಿ ನೀನು ಒಳ್ಳೆಯದನ್ನೇ ಹಾಕು, ಕೆಟ್ಟದನ್ನ ಹಾಕಬೇಡ. ಅದಕ್ಕೆ ಅಭ್ಯಾಸ, ಮೆಲ್ಲ 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 ಅಭ್ಯಾಸ ಮಾಡು. ಇವಾಗ ತಿಂಗಳಿಗೆ ಒಂದ್ಸತಿ ಒಂದು ಸತ್ಸಂಗ ಹೋಗ್ತಾ ಇದೀವ್ರೆ, ಮೇಕ್ ಇಟ್ ಟ್ವೈಸ್ ಅ ಮಂತ್. ಮೆಲ್ಲ ಮೆಲ್ಲ ಅದಕ್ಕೆ ಸಜ್ಜನರ ಸಹವಾಸ ಅಂಬೋದನ್ನ ಅದಕ್ಕೆ ಅಭ್ಯಾಸ ಮಾಡು ಅಂತ ಹೇಳ್ತಾರೆ. ಅಭ್ಯಾಸ ಮಾಡುವ ಮೂಲಕವಾಗಿ ಏನಾಗತ್ತೆ ಅಂತ ಹೇಳ್ತಾರೆ ಅಂದ್ರೆ, ಅದು ಇನ್ನೊಬ್ರು ಬಾಯಿ, ಇನ್ನೊಬ್ರು ಬಾಯಿ ಅಂದ್ರೆ ಗುರುಗಳು ಅಂತ ತಗೊಳ್ತಾರೆ. ಇಲ್ಲಿ ಗುರುಗಳಿಂದ ಶ್ರವಣ ಅಂತಾನೆ ಬಂದು ಉಪದೇಶ, ಗುರುಮುಖ ಉಪದೇಶ ಅಂತ ಹೇಳ್ತಾರಲ್ಲ. ಈ ಗುರು ಉಪದೇಶ ಅಂಬೋದು ಏನಾಗತ್ತೆ ಅಂದ್ರೆ, ಗುರುಗಳು ಆ ಮಂಗಳಾಚರಣೆ ಯಾರು ಎಲ್ಲಿ ಪ್ರವಚನ ಎಲ್ಲಿ ಕೇಳಿದ್ರು ನೋಡಿ, ಅವ್ರು ಏನಾರು ಒಂದು ಒಂದು ಶ್ಲೋಕ ಅವ್ರಿಗೆ ಅವರು ಗುರುಗಳು ಕೊಟ್ಟ ಒಂದು ಏನಾರು ಒಂದು ಶ್ಲೋಕ ಹೇಳ್ತಾರೆ. ಆ ಶ್ಲೋಕ ಹೇಳುವಾಗ ಅವರು ಪ್ರಾರ್ಥನೆ ಮಾಡಿರ್ತಾರೆ. ಸೊ ಪ್ರಾರ್ಥನೆ ಮಾಡಿದ್ದ ಮೇಲೆ ವಾಗ್ಗಂಗ, ಅವ್ರ ಬಾಯಿಂದ ಬರುವಂತದ್ದು ವಾಕ್ ಗಂಗೆ, ಪಾಪವನ್ನ ತೆಗೆಯುವಂತ ಗಂಗೆಯಾಗಿ ಬರ್ತಾಳಂತೆ. ಸೊ ಗಂಗೆ ಏನು ಮಾಡುತ್ತಾಳೆ, ಅದು ನಮ್ಮ ಕರ್ಣಪುಟದಲ್ಲಿ ಅದು ಹೋಗುತ್ತೆ, ಅದಕ್ಕೆ ಕಿವಿಯನ್ನು ಮುಟ್ಟುಕೊಳ್ತೀವಿ ನಾವು. ಕರ್ಣಪುಟ ಮೂಲಕವಾಗಿ ಒಳಗೆ ಹೋಗ್ತಾ ಇದೆಲ್ಲ, ಇದು ಏನು ಮಾಡಬಲ್ಲದು ಅಂತ ಹೇಳ್ತಾರೆ. ಅಂದ್ರೆ ನಾವು ನೋಡ್ತೀವಿ ಇಲ್ಲಿ ಒಂದು ಒಂದು ದೊಡ್ಡ ದೊಡ್ಡ ಬಂಡೆ ಕಲ್ಲಿರುತ್ತೆ. ಬಂಡೆ ಕಲ್ಲು ನೀರು ಬಿದ್ದು 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 ಬಂಡೆ ಕಲ್ಲು ಒಂದು ಮಣ್ಣು ತರ ಆಗ್ಬಿಡತ್ತೆ ಓವರ್ ಬಿಲಿಯನ್ಸ್ ಆಫ್ ಇಯರ್ಸ್. ಮೇಬಿ ಇಟ್ ಟೇಕ್, ಅದೊಂದು ಎಕ್ಸಾಂಪಲ್ ಕೊಡ್ತಾರೆ. ಹಾಗೇನೆ ಈ ವಾಗ್ಗಂಗ ನಮ್ಮ ಗುರುಗಳಿಂದ, ಗುರು ಪರಂಪರೆಯಿಂದ, ಜಗನ್ನಾಥ ದಾಸರಿಂದ ಬಂದ ಈ ವಾಕ್, ಈ ಗಂಗೆ ಇದೆಲ್ಲ, ಈ ಹರಿಕಥಾಂಸಾರ ಮುಂತಾದ ಇದೆಲ್ಲ ನಮ್ಮ ಕಿವಿಯಲ್ಲಿ ಬಿದ್ದು ಆ ಗಂಗಾ ಪ್ರವಾಹದಂತೆ ಒಳಗೆ ಹೋಗಿ ನಮ್ಮ ಪಾಪ ಅಂಬೋ ಒಂದು ಶಿಲಾ ತರ, ಒಂದು ಕಲ್ಲು ತರ ನಮ್ಮ ಮನಸ್ಸಲ್ಲಿ ಕೂತಿರುವಂತ ಆ ಒಂದು ಮಸಿ, ಆ ಒಂದು ಬಂಡೆಯ ಕಲ್ಲು ತರ ನಮ್ಮ ಮನಸ್ಸಲ್ಲಿ ಆ ಒಂದು ಪಾಪ ಕೂತಿದಲ್ಲ, ಅದನ್ನೆಲ್ಲ ಪುಡಿ 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 ಈ ಗಂಗೆ ವಾಗ್ಗಂಗೆ ಮಾಡಿಬಿಡ್ತಾಳಂತ. ಆ ರೀತಿಯಿಂದ ಇದನ್ನ ಶ್ರವಣ ಮಾಡು ಅಂದ್ರೆ, ದೇವತೆಗಳು ಆ ದಿಕ್ಕಭಿಮಾನಿ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಈ ಒಂದು ಕೇಳಬೇಕು ಎಂಬುದು ಶ್ರವಣವನ್ನ ವಿಶೇಷ ಹೇಳ್ತಾರೆ. ಇದು ಇಷ್ಟು ಯಾಕೆ ಅರ್ಥ ಅಂದ್ರೆ, ಇದು ಮಹಾ ಮೋಕ್ಷ ಫಲದಾಯಕರು, ಮಹತ್ ಫಲವನ್ನು ಕೊಡಬೇಕು ಈ ಶ್ರವಣ ಅಂಬೋದು. ಅದು ಹೇಗೆ ಅಂತ ಇಲ್ಲಿ ಹೇಳ್ತಾರೆ. ಶ್ರವಣ ಆದ್ಮೇಲೆ ಕೀರ್ತನೆ ಹೇಳ್ತಾರೆ. ಇಲ್ಲಿ ಹೇಳುವಾಗ ಈ ಲೈನ್ಸ್ ಹೇಗಿರುತ್ತೆ ಅಂದ್ರೆ, ನಿಮ್ಗೆ ಶ್ರವಣಂ ಕೀರ್ತನಂ ವಿಷ್ಣೋಹೋ ಅಂತ ಇದೆ. ಬಟ್ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ವಿಷ್ಣೋಹೋ ಅಂತಿದೆ ನೋಡಿ, ಅದು ಒಂದೊಂದಕ್ಕೇನೆ ಇಟ್ಕೋಬೇಕಂತ. ಹೇಗೆ ಅಂದ್ರೆ, ವಿಷ್ಣೋಹೋ ಶ್ರವಣಂ, ವಿಷ್ಣೋಹೋ ಕೀರ್ತನಂ. ಅಂದ್ರೆ ಏನರ್ಥ ಅಲ್ಲಿ, ವಿಷ್ಣು ಅಂದ್ರೆ ವಿಶತಿ ಇತಿ, ಎಲ್ಲಾ ಕಡೆಯಿಂದನು ಹಬ್ಬತ್ ಅಂದ್ರೆ, ನಾವು ಕೇಳೋದು ಕಿವಿಯಿಂದ ಕೇಳಿದ್ರನು ಇದು ನಮ್ಮ ಪ್ರತಿ ಇಂದ್ರಿಯದಲ್ಲೆಲ್ಲ ಹರಡತ್ತಂತ. ನಾಟ್ ಜಸ್ಟ್ ದ ಕಿವಿ ಮಾತ್ರ ಶುಭ್ರ ಆಗೋದಿಲ್ಲ, ಎಲ್ಲಾ ನಮ್ಮ ನವದ್ವಾರಗಳು ಶುಭ್ರ ಆಗತ್ತಂತ. ಸೊ ಅದಕ್ಕೆ ಇಲ್ಲಿ ಒಂದೊಂದಕ್ಕೇನು ವಿಷ್ಣು ವಿಷ್ಣು ಅಂದ್ರೆ ವಿಷ್ಣು ದೇವರು, ಅದು ಆಬ್ವಿಯಸ್. ಆ ಕ್ವಾಲಿಟಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸಲ್ಲಿ ಇರುವಂತಹ ವಿಷವನ್ನು ಯಾಪೈತಿ, ವಿಷವನ್ನು ತೆಗೆಯತ್ತೆ, ಆಮೇಲೆ ಎಲ್ಲಾ ಕಡೆನು ಹರಡತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿಷ್ಣೋಹೋ ಕೀರ್ತನ ಅಂತ ಹೇಳ್ತಾರೆ. ಇದು ಏನು ಅಂದ್ರೆ, ಇಲ್ಲಿ ಹೇಳ್ತಾರ ಎರಡನೇದು ಅಂತ ಹೇಳಿದ್ರೆ, ನಮ್ಮ ಹರಿಕಥಾಂಸಾರದಲ್ಲಿ ಅದೇ ಕೊಟ್ಟಿದ್ದಾರೆ. ಒಂದೊಂದು ವಿಷಯಗಳು, ಒಂದೊಂದು ಪ್ರಮೇಯಗಳು ಹೇಳುವಾಗ ಯೂಶ್ವಲಿ ಏನ್ ಹೇಳ್ತಾರೆ, ಇದು ಒಂದೊಂದು ನಮ್ಗೆ ಒಂದು ಲ್ಯಾಡರ್ ತರ, ಸ್ಟೆಪ್ಪಿಂಗ್ ಸ್ಟೋನ್ಸ್ ಅಂತ ಹೇಳ್ತಾರೆ. ಬಟ್ ಇಟ್ಸ್ ಓನ್ಲಿ ಅನ್ ಎಕ್ಸಾಂಪಲ್. ಬಟ್ ಸ್ಟೆಪ್ಪಿಂಗ್ ಸ್ಟೋನ್ಲಿ ಇವಾಗ ಲ್ಯಾಡರ್ಲಿ ಒಂದು ನಾವು ಏರೋವಾಗ ಏನಾಗುತ್ತೆ, ಒಂದು ಸ್ಟೆಪ್ ಆದ ಮೇಲೆ ಸೆಕೆಂಡ್ ಸ್ಟೆಪ್ಗೆ ಹೋದಾಗ ಫಸ್ಟ್ ಸ್ಟೆಪ್ ಇಸ್ ಯೂಸ್ಲೆಸ್. ಅದು ಏನಾದರೂ ನಮಗೆ ಒಂದು ಇಟ್ ಡಸಂಟ್ ಮ್ಯಾಟರ್. ಬಟ್ ಶಾಸ್ತ್ರದಲ್ಲಿ ಒಂದು ಫಸ್ಟ್ ಶ್ರವಣ ಹೇಳಿ ಆರ್, ಅಥವಾ ಒಂದು ಮಂಗಳಾಚರಣ ಸಂಧಿ ಹೇಳಿ ನೆಕ್ಸ್ಟ್ ಕರುಣಾಸಂಧಿಗೆ ಹೋದಾಗ ಆ ಮಂಗಳಾಚರಣ ಸಂಧಿ ಆ ಒಂದು ಕರುಣಾಸಂಧಿಯಲ್ಲಿ ಸೇರಿಸ್ಕೊಂಡು ಮುಂದೆ ಹೋಗ್ಬೇಕು. ಹಾಗೇನೆ ಇಲ್ಲಿ ಕೀರ್ತನ ಅಂತ ಬರೋವಾಗ ಶ್ರವಣವನ್ನ ಇಟ್ಟುಕೊಂಡು ಆ ಕೀರ್ತನ ಅಂತ ಬರಬೇಕು ಅಂತ ಇಲ್ಲಿ ಹೇಳ್ತಾರೆ. ಆ ಸಂಬಂಧ ಹೇಳ್ತಾರೆ, ಸಂಬಂಧ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಬಿಕಾಸ್ ಶ್ರವಣ ಮತ್ತು ಕೀರ್ತನ ದೇ ಗೋ ಹ್ಯಾಂಡ್ ಇನ್ ಗ್ಲೋವ್ ಅಂತ ಹೇಳ್ತಾರೆ. ಇದು ಹೇಳುವಾಗ ವಿದ್ಯಾತ್ಮ ತೀರ್ಥರು ಇಲ್ಲಿ ಒಂದು 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 ಲೌಕಿಕ ಉದಾಹರಣೆಯನ್ನು ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಒಂದು ಫಿಸಿಷಿಯನ್ ಇರ್ತಾರಲ್ಲ, ಅವ್ರು ಯಾವಾಗ್ಲೂ ಕಿವಿ ಮಾತ್ರ ನೋಡಲ್ಲ ಅಂತ. ಮತ್ತೆ ಅವ್ರು ನೋಡೋದು ಕಿವಿ ಮತ್ತು ಬಾಯಿ, ಈ ಪ್ಯಾಸೇಜ್ ಥ್ರೋಟ್, ಈ ಪ್ಯಾಸೇಜ್ ಇಯರ್ ನೋಸ್ ಅಂಡ್ ಥ್ರೋಟ್ ಅಂತಾನೆ ಹಾಕ್ತಾರೆ. ಸೊ ಹಾಗೆ ದೇ ಆರ್ ಆಲ್ ವೆರಿ ಕನೆಕ್ಟೆಡ್ ಅಂತ ಇಲ್ಲಿ ಅವರ ಎಕ್ಸಾಂಪಲ್ ಒಂದು ಚೂರು ಕೊಟ್ಟಿದ್ದಾರೆ, ಒಂದು ರುಚಿಗೆ ಕೊಟ್ಟಿದ್ದಾರೆ ಅವರು. ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೀರ್ತನ ಅಂದ್ರೆ ನಾವು ಶ್ರವಣ ಮಾಡೋದು, ಶ್ರವಣ ಮಾಡಿದ್ರೆ ಸಾಲದಂತೆ, ಶ್ರವಣ ಮಾಡಿದ್ದು ನಾವು ಬಾಯಿಂದ ಹೇಳಬೇಕಂತ, ಬಾಯಿಂದ ನಾವು ಹೇಳ್ಬೇಕು ಅಂತ ಹೇಳ್ತಾರೆ. ಹೇಗೆ ಅಂದ್ರೆ, ಅದಕ್ಕೆ ಒಂದು ಎಕ್ಸಾಂಪಲ್ ಪ್ರಹ್ಲಾದ ರಾಯರದೇ ಕೊಡ್ತಾರ ಅವರು. ಪ್ರಹ್ಲಾದ ರಾಯರು ಏನ್ ಮಾಡಿದ್ದ ಅಂದ್ರೆ, ಅವನಿಗೆ ಬಾಯಿಂದ ಬಾಯಲ್ಲಿ ಅವರು ಅವರು ಅವನ್ನ ವಿಷ ಕೊಟ್ರಂತೆ. ವಿಷ ಕೊಟ್ಟಾಗ ಆ ವಿಷವನ್ನ ಬಾಯಲ್ಲಿ, ಆ ವಿಷ ಬಾಯಲ್ಲಿ ವಿಷ ಹೋದಾಗ ಆವಾಗ ಭಗವಂತನನ್ನ ನಾಮಸ್ಮರಣೆ ಮಾಡಿದ್ದ, ಅವ್ರು ಕೇಳಿದ್ದ, ಅವ್ರ ಗುರುಗಳ ನಾರದರ ಮೂಲಕವಾಗ ಅವ್ರು ಏನ್ ಹೇಳಿದ್ರು ಅದನ್ನ ದೇವರ ನಾಮವನ್ನ ಹೇಳ್ತಾ ಇದ್ರಂತೆ. ಕೀರ್ತನೆ ಮಾಡ್ತಾ ಇದ್ರು, ಕೀರ್ತನೆಯಿಂದ ದೊಡ್ಡ ದೊಡ್ಡ ಹಾಡು ಹೇಳ್ಬೇಕು ಅಂತಿಲ್ಲ. ಆ ವಿಷವನ್ನ ತಕೊಳ್ಳೋವಾಗ ನಾರಾಯಣ ಹರಿಯನ್ನ ಕರೀತಾ ಇದ್ರಂತ ಬಾಯಿದ. ಅದು ಏನು ಮಾಡಿತ್ತು ಅಂದ್ರೆ, ಆ ಕುತ್ತಿಗೆಗೆ ಹೋಗೋವಾಗ, ಆ ತಕ್ಕೊಂಡ ಆ ಒಂದು ವಿಷ ಕುತ್ತಿಗೆಗೆ ಹೋದಾಗ ಅವರು ನರಸಿಂಹ ದೇವರನ್ನ ಬಾಯಿಂದ ಹೇಳ್ತಾ ಇರೋವಾಗ ಆ ವಿಷ ಬಂದು ಅಮೃತ ಆಯ್ತಂತೆ. ಅಮೃತ ಆಗಿ ಹೇಗೆ ಬಂತು ಅಂದ್ರೆ, ಅಮೃತವಾಗಿ ಇಲ್ಲಿ ಬಂತಂತ. ಶ್ರವಣಂ ಕೀರ್ತನಂ ವಿಷ್ಣು, ಅಮೃತವಾಗಿ ಅದು ಬಂತಂತೆ. ಅದು ತನ್ನ ತಂದೆಗೆ, ಜಯ ತಂದೆಯ ದೇಹದಲ್ಲಿ ಇರುವಂತಹ ಜೇನಿಗೆ ಹೇಳ್ತಾ ಇದ್ದಾರೆ ಅವರು. ಸೊ ಅಮೃತ ಆಗಿಬಿಡುತ್ತೆ ವಿಷವು. ಅಮೃತ ಹೇಗಾಯ್ತು? ಆ ಕೀರ್ತನೆಯಿಂದ ಆಯ್ತು. ಆ ಕೀರ್ತನೆ ಹೇಗ್ ಬಂತು ಅವ್ರಿಗೆ? ಶ್ರವಣ ಮಾಡಿದ್ದ ಗುರುಗಳ ನಾರದರ ಉಪದೇಶವನ್ನ, ಗುರು ಉಪದೇಶವನ್ನ ಸ್ಮರಣ ಶ್ರವಣ ಮಾಡಿದ್ದ ಜ್ಞಾನದಿಂದ ಅವರಿಗೆ ಬಂತಂತ. ಅದಕ್ಕೆ ಹೇಳ್ತಾರೆ ಸಂಬಂಧ ಇದೆ ಇದಕ್ಕೆ ಅಂತ ಹೇಳ್ತಾರೆ. ಸೊ ಹರಿ ಹಾಗೆ ಹರಿನಾಮ ಅಮೃತ ಆಯ್ತು ಅಂತ. ಸೊ ಆಮೇಲೆ ಇನ್ನೊಂದು ಏನಾಗತ್ತಂದ್ರೆ, ಶ್ರವಣ ಮಾಡಿದ್ದು ನಾವು ಹೇಳದೇ ಇದ್ರೆ ನಮ್ಗೆ ದೃಢ ಆಗೋದಿಲ್ಲ ಅಂತ ಹೇಳ್ತಾರೆ. ನಾವು ಶ್ರವಣ ಮಾಡಿದ್ದನ್ನ ನಮ್ಮ ಬಾಯಿ ಮೂಲಕ, ಶ್ರವಣ ಮಾಡಿದ್ದು ನಮ್ಮ ಮನಸ್ಸಿಗೆ ಯಾವಾಗ ನೋಡಿದ್ದೀವಿ ನಾವು, ಶ್ರವಣ ಮಾಡೋದು ಅಂದ್ರೆ ಈ ಕಿವಿ ಮೂಲಕವಾಗಿ ಒಳಗೆ ಕಳಿಸೋದು. ಒಳಗೆ ಕಳಿಸಿದ್ದನ್ನ ಮನಸ್ಸು ಆಲೋಚನೆ ಮಾಡುತ್ತೆ. ಮನಸ್ಸು ಆಲೋಚನೆ ಮಾಡಿ ವಾಕ್ ಮೂಲಕವಾಗಿ ಅದು ಬರಬೇಕಂತೆ. ಬಂದ್ರೆ ಆ ಜ್ಞಾನ ದೃಢವಾಗತ್ತಂತೆ. ಕೇಳಿದ್ದನ್ನ ಕೇಳಬೇಕು. ಕೇಳಲಿಕ್ಕೆ ಯಾರಿದ್ದಾರೆ ನಮ್ಗೆ ಕೇಳ್ಬೇಕು ಅಂತ ಅನ್ಸುತ್ತೆ? ಕೇಳಿದ್ದು ಯಾರಿದ್ದಾರೆ ಅಂದ್ರೆ, ಯಾರು ಬೇಕಾಗಿಲ್ಲ. ದೇವರ ಮುಂದೆ ಸ್ವಪ್ರವಚನ ಅಂತ ಹೇಳ್ತಾರೆ. ದೇವರ ಮುಂದೆ ಕೂತು ನಮ್ಗೆ ನೆನಪು ಬಂದದೆಲ್ಲ ನಾವು ಬಾಯಿಯಿಂದ ಹೇಳ್ತಾ ಬಂದ್ರೆ ಅದು. ಇನ್ನೊಂದು ಹೇಳಿದ್ರು ಅದಮಾರ್ ಸ್ವಾಮಿಗಳು ಸತ್ತಿ ಹೇಳುವಾಗ, ಅವ್ರು ಏನ್ ಹೇಳಿದ್ರು, ಇದು ಬಾಯಲ್ಲಿ ಈ ಶ್ಲೋಕ ಹೇಳಿ, ಆ ಶ್ಲೋಕ ಹೇಳಿ, ಇದನ್ನ ಹೇಳಿ ಅಂದ್ರೆ ಅದು ಏನಾಗತ್ತಂದ್ರೆ, ದ ಅಕ್ಷರಗಳ ವಿನ್ಯಾಸ. ಹೆಸರು ಭಗವಂತ ದೇವರ ಹೆಸರುಗಳು ಹಾಗೆ ಇದಂತೆ. ಆ ಹೆಸರುಗಳು ಮಾಡಬೇಕಂತ ಇವಾಗ ಮೆಡಿಸಿನ್ ಏನೋ ಹೇಳ್ತಾರೆ, ಏನೋ ಹೇಳ್ತಾರೆ ಮತ್ತೊಂದು, ದ ಕಾಂಟ್ಯಾಕ್ಟ್. ಆ ಒಂದು ಹರಿ ಅಂತ ಉಚ್ಚಾರಣೆ ಮಾಡ್ತೀವಿ ಅಂತ, ಹರಿ ಅಂತ ಹೇಳುವಾಗ ಆ ಬಾಯಿ, ಆ ಟಂಗ್, ಅದೊಂದು ಒಂದೊಂದು ಒಂದೊಂದು ಜಾಗೆಯನ್ನ ಅದು ಮುಟ್ಟತ್ತೆ. ಒಂದೊಂದು ಸ್ಪೆಸಿಫಿಕ್ ಆ ಒಂದು ಟಚ್ ಇಂದ ನಾವು ಇವಾಗ ಅಂಗನ್ಯಾಸ ಇದೆಲ್ಲ ಮಾಡೋವಾಗ ಈ ಟಚ್ ಏನಂದ ಇಟ್ ಹ್ಯಾಸ್ ಇಟ್ಸ್ ಓನ್ ಇಫೆಕ್ಟ್ ಅಂತ ಆ ಮೆಡಿಸನ್ಲಿನೂ ಅವ್ರು ಹೇಳ್ತಾರೆ. ಟಚ್ ಮುಂತಾದನ್ನ ಹೇಳ್ತಾರೆ. ಹಾಗೆ ಈ ಟಚ್ ಮಾಡುವಾಗ ಈ ರೋಗಗಳು ನಿವಾರಣೆ ಆಗೋದು ಮಾತ್ರ ಇಲ್ಲ, ಆ ಮಾತಿನಿಂದ ಬರುವಂತಹ ದೋಷಗಳು ಇಷ್ಟು ಇಷ್ಟು, ಇದು 10 ಸತಿ ಪಾರಾಯಣ ಮಾಡಿ, ಇದು 20 ಸತಿ, ಇದು 100 ಸತಿ ಅಂತ ಹೇಳಿದ್ರೆ ಬಾಯಿಂದ ಮಾತು ಬರ್ತಾ ಇಲ್ಲ, ಇದಕ್ಕೆ ಹೇಳಿ, ಇದಕ್ಕೆಲ್ಲ ಹೈಗ್ರೀವ್ ಮತ್ತೆ ಹೈಗ್ರೀವ್ ಹೇಳ್ತಾರೆ. ಹೀಗೆಲ್ಲ ಹೇಳಿದ್ರೆ ಅದು ಸರಿಯಾಗೋದು ಮಾತ್ರ ಇಲ್ಲ, ಇದು ಲೌಕಿಕ ಫಲ. ಇನ್ನೊಂದು ಏನಂದ್ರೆ, ನಮ್ಮ ಪಾಪಗಳು ಹೋಗತ್ತೆ, ಇಟ್ ಪುಟ್ಸ್ ಅಸ್ ಆನ್ ದ ಪಾತ್ ಆಫ್ ಪುಣ್ಯ ಗಳಿಸುವಂತ ರೀತಿಯಲ್ಲಿ ಮಾಡತ್ತೆ ಅಂತ ಹೇಳ್ತಾರೆ. ಸೊ ಅದು ಕೀರ್ತನೆ ಮಾಡಬೇಕು. ಇದರಲ್ಲಿ ನಮ್ಗೆ ಆ ಒಂದು ಎರಡಿರಬಾರದು ಅಂತ ಹೇಳ್ತಾರೆ. ಯಾವ್ದು ಅಂದ್ರೆ ಆ ಒಂದು ನಾಚಿಕೆ. ನಮ್ಗೆ ಗೊತ್ತಿರೋದು ನಾವು ಹೇಳ್ತೀವಿ, ಇದರಲ್ಲಿ ನಾಚಿಕೆ ಯಾತಕ್ಕೆ? ದೇವರ ಬಗ್ಗೆ ಬಾಯಿದ, ದೇವರ ಬಗ್ಗೆ ಹೇಳಬೇಕಂತೆ. ಬಾಯಿಂದ ಹೇಳ್ಬೇಕು. ಅದಕ್ಕೆ ಆ ಶೇಷದೇವರ ಧ್ಯಾನ ಬಂದಾಗ ಶೇಷದೇವರನ್ನ ಸ್ಮರಣೆ ಮಾಡ್ತೇವೆ. ಪ್ರಾಣಶಕ್ತಿ ಬರಬೇಕು ಅಂದ್ರೆ ಶೇಷದೇವರ ಮತ್ತು ನಮ್ಗೆ ವ್ಯಾಖ್ಯಾನ ಆ ಒಂದು ಯುಕ್ತಿ ಬಲ ಬರಬೇಕಂದ್ರೆ ಶೇಷದೇವರನ್ನ ನಾವು ಚಿಂತನೆ ಮಾಡುವಾಗ ಎರಡು ಬರತ್ತಂತ, ಬಾಯಿಂದ ದೇವರನ್ನ ಹೇಳೋದು ಮತ್ತು ಹಾಡು ಹೇಳೋದು ಎರಡೂ ಬರಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಸ್ವರದಿಂದಲೂ ಬರಬೇಕು, ಆ ಗಾನದಿಂದಲೂ ಶಬ್ದದಿಂದಲೂ ಭಗವಂತ ಸರ್ವಶಬ್ದ ವಾಚ್ಯ ಅಂಬೋದು ಬರತ್ತಂತ. ಸೊ ಇದಕ್ಕೆ ನಾಚಿಕೆ ಪಡಬಾರದು ಅಂತ, ಬಾಯ್ಬಿಟ್ಟು ನಾವು ದೇವರದ್ದು ಹೇಳಬೇಕು. ಇದು ಒಂದು ಯಾವುದು ಇರಬಾರ್ದು, ಇದು ಇರಬೇಕು. ಯಾವುದು ಇರಬಾರದು ಅಂದ್ರೆ ಪ್ರದರ್ಶನ, ನಮಗೆ ಗೊತ್ತಿದೆ ನಾಲ್ಕು ಜನ ನಮ್ಗೆ ಹೊಗಳಬೇಕು ಆ ರೀತಿಯಲ್ಲಿ ಯಾವತ್ತೂ ಅದನ್ನ ದುರುಪಯೋಗ ಮಾಡಬಾರದು. ನಾವು ಕೇಳಿದ್ದ ದೇವ ನಮ್ಮ ಗುರುಗಳಿಂದ ಕೇಳಿದ್ದನ್ನ ದುರುಪಯೋಗ ನಮ್ಮ ನಮ್ಮ ಆ ಒಂದು ಸ್ವಾರ್ಥಕ್ಕೆ ಅದನ್ನ ಬಳಸಬಾರದು, ಪ್ರದರ್ಶನಕ್ಕೆ ಬಳಸಬಾರದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಹೇಳ್ತಾರೆ ನಾವು ಹೇಳುವಾಗ ಹಾಡು ಮುಂತಾದಿದ್ರೆ ರಾಗ ತಾಳ ಇರೋದು ಒಳ್ಳೇದೇ, ಬಟ್ ಅದು ಅನಿವಾರ್ಯ ಅಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸ್ಮರಣ ದೇವರು ಕೊಟ್ಟ ಬಾಯನ್ನ ದೇವರ ವಿಷಯ ಹೇಳಕ್ಕೆ ಉಪಯೋಗ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಇದು ಎರಡನ್ನು ಸೇರಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇದೇ ಸಂಕೀರ್ತನ ಹೇಗಾಗತ್ತೆ, ಈ ಸಂಕೀರ್ತನವನ್ನೇ ಜಪಯಜ್ಞ ಅಂತ ಹೇಳ್ತಾರಂತ. ಜಪಯಜ್ಞ ಅಂದ್ರೆ ಇದು ಹೇಳುವಾಗ ಹೇಳ್ತಾರೆ ಸ್ವಾಧ್ಯಾಯ ಪ್ರವಚನ ಅಂತ ಹೇಳ್ತಾರೆ. ಇದು ಕೀರ್ತನ ಅಂತ ಬರುವಾಗ ದೇವರ ಹೆಸರು ಅಂತ ವಸ್ತು ಶುರು ಮಾಡಿದ್ರು, ಹೆಸರು ಫಸ್ಟ್ ಹೆಸರು ಹೇಳಕ್ಕೆ ಶುರು ಮಾಡ್ತೀವಿ, ಆಮೇಲೆ ಆ ಹೆಸರಿನಿಂದ ಸ್ವಲ್ಪ ಹಾಡೋ ಏನೋ ಹೇಳಕ್ಕೆ ಹರಿಕಥಾಂಸಾರ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ, ಆಮೇಲೆ ಮೆಲ್ಲ ಮೆಲ್ಲ ಅರ್ಥ ತಿಳ್ಕೊಂಡು ನಮಗೆ ಹೇಳಿಕೊಟ್ಟ ರೀತಿಯಿಂದ ಅನುವಾದ ಮಾಡಿ ಆ ರೂಪದಿಂದ ಅದನ್ನ ಹೇಳ್ತೀವಿ. ಸೊ ಇದನ್ನೇ ಹೇಳ್ತಾರೆ ಜಪಯಜ್ಞ ಅಂತಾನೆ ಹೇಳ್ತಾರೆ, ಜಪಯಜ್ಞ ಅಂತ ಇದಕ್ಕೆ ಹೇಳ್ತಾರೆ. ಈ ಕಲಿಯುಗದಲ್ಲಿ ನಾಮ ಸಂಕೀರ್ತನ ಇದೇ ಜಪ ಇದೇ ಯಜ್ಞ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಇಲ್ಲಿ ಅಂದ್ರೆ ಇಲ್ಲಿ ಹೇಳ್ತಾರೆ ಯಜ್ಞ ಅಂದ್ರೆ ಹೇಗಾಗತ್ತೆ ಇದು ಅಂತ ಹೇಳ್ತಾರೆ. ಯಜ್ಞ ಅಂದ್ರೆ ಯಜ್ಞದಲ್ಲಿ ಏನ್ ಹೇಳ್ತಾರೆ, ಇದಂ ನಮಮ ಇದಂ ನಮಮ ಅಂತ ಹೇಳೋದೇ ಯಜ್ಞ. ಯಜ್ಞದಲ್ಲಿ ಆಹುತಿ ಹಾಕುವಾಗ ಇದು ನನ್ನದಲ್ಲ, ನೀನು ಕೊಟ್ಟದ್ದು, ನೀನು ನನ್ನಿಂದ ನೀನೇ ಮಾಡಿ ಮಾಡಿಸ್ಕೊಳ್ತಾ ಇದ್ದೀ ಅಂಬೋ ರೀತಿಯಿಂದ ಅದು ಇರಬೇಕು. ಸೊ ಏನಾಯ್ತು ಇವಾಗ, ನಮ್ಮ ಶ್ರವಣ ಆಗಲಿ ನಮ್ಮ ಕೀರ್ತನ ಆಗಲಿ ಎರಡು ಯಜ್ಞ ಆಗಬೇಕು. ಅದೇ ಕಲಿಯುಗದಲ್ಲಿ ನಾಮಯಜ್ಞ ಜಪಯಜ್ಞ ಅಂತ ಹೇಳ್ತಾರೆ. ಜಪಯಜ್ಞ ಅಂದ್ರೆ ಅದು ಏನ್ ಮಾಡ್ಬೇಕು ಅಂದ್ರೆ ಈ ಅಹಂಕಾರ ನಾವು ಹೇಳುವಾಗ ಹಿಂದೆ ಬಂತಲ್ಲ, ನಾವು ಹೇಳ್ತೀವಿ ಅಂದ್ರೆ ಅದು ಮೌನದಲ್ಲಿನೂ ನಾವು ನೋಡಿದ್ದೀವಿ, ಅದನ್ನು ಇಲ್ಲಿ ಇಟ್ಕೋಬೇಕು. ಅಂದ್ರೆ ನಾವು ಹೇಳೋದಲ್ಲ, ನಮ್ಮಿಂದ ಭಗವಂತನೇ ದೇವತೆಗಳ ಮೂಲಕವಾಗ ನುಡಿದು ನುಡಿಸ್ತಾ ಇದ್ದಾನ, ಇದು ನಾನು ಹೇಳಿದ್ದಲ್ಲ ನಾನು ಹೇಳಿದ್ದಲ್ಲ ಅಂತ ಭಾವನೆ. ಅಂದ್ರೆ ಏನಾಯ್ತು, ಅದೇ ಸ್ವಾಹ ಅದೇ ಯಜ್ಞ. ಯಾಕೆ ನಾಮಯಜ್ಞ ಜಪಯಜ್ಞ ಅಂತ ಯಾಕೆ ಹೇಳ್ತಾರಂದ್ರ, ಈ ಭಾವ ಸುಮ್ನೆ ಸುಮ್ನೆ ಹೋಗಿ ಹರಿಕಥಾಂಸಾರ ಪಾರಾಯಣ ಮಠದಲ್ಲಿ ಮಾಡಿ ಬರುವುದಲ್ಲ, ಮಾಡುವಾಗ ಈ ಎಚ್ಚರೆಯಿಂದ ದೇವರೇ ದೇವತೆಗಳ ಮೂಲಕವಾಗ ನನ್ನಿಂದ ಇದನ್ನ ಮಾಡಿ ಮಾಡಿಸ್ತಾನ ಅಂಬೋ ರೀತಿಯಿಂದ ಒಂದೇ ಸರಿ ಹರೀ ನಾರಾಯಣ ಅಂತ ಹೇಳಿದ್ರು ಅದು ದೊಡ್ಡ ಯಜ್ಞ ಆಗ್ಬಿಡತ್ತಂತ, ಜಪ ಯಜ್ಞ ಆಗ್ಬಿಡತ್ತಂತ. ಇನ್ನು ನಾವು ಯಾಕೆಂದ್ರೆ ಅಹಂಕಾರ ಮಮಕಾರದಲ್ಲಿ ಹೋಗ್ಬಿಡತ್ತಲ್ಲ. ಇನ್ನು ಏನು ಅಂದ್ರೆ ಇನ್ನೊಂದೇನು ಹೇಳ್ತಾರ, ಅದಕ್ಕೆ ಅನುವಾದ ಪಾಠಕ್ರಮದಲ್ಲಿ ಹಿಂದೆ ಮಾಡ್ತಾ ಇದ್ರಂತೆ, ಪಾಠಕ್ರಮದಲ್ಲಿ ಗುರುಗಳು ಹೇಳಿದ್ದನ್ನ ಶಿಷ್ಯ ಗುರುಗಳು ಹೇಳಿದ್ದಂತ ರೀತಿಯಿಂದ ಗುರುಗಳಿಗೆ ಅದನ್ನ ಒಪ್ಪಿಸಬೇಕಂತ, ಅದೇ ದೊಡ್ಡ ಗುರುದಕ್ಷಿಣೆ ಆಗತ್ತ ಅಂತ ಹೇಳ್ತಾರೆ. ಅದು ಯಾಕೆ ಅದೇನು ದೊಡ್ಡ ಗುರುದಕ್ಷಿಣೆ ಹೇಗಾಗತ್ತೆ ಅಂದ್ರೆ, ಶಿಷ್ಯ ಹೇಳ್ತಾನೆ, ಶಿಷ್ಯ ಹೇಳಿದ ಮೇಲೆ ಗುರುಗಳು, ಇದು ಸಂಪ್ರದಾಯ, ಶಿಷ್ಯ ಹೇಳ್ತಾನೆ, ಶಿಷ್ಯ ಹೇಳಿದ ಮೇಲೆ ಗುರುಗಳು ಏನ್ ಮಾಡ್ಬೇಕು ಅಂದ್ರೆ, ಏ ಚೆನ್ನಾಗಿ ಹೇಳಿಲ್ಲ ನೀನು ಅಂತ ಹೇಳ್ಬಾರ್ದು, ಚೆನ್ನಾಗಿ ಹೇಳಿದ್ದೆ ಅಂತ ಹೇಳ್ತಾರೆ. ಮಾಮೂಲೇ ಇದು ಚೆನ್ನಾಗಿ ಹೇಳಿದ್ದೆ ಅಂತ ಹೇಳಿದ್ರು ಶಿಷ್ಯ, ಅಲ್ಲ ಗುರುಗಳೇ ಎಲ್ಲ ನೀವು ಹೇಳಿಕೊಟ್ಟದ್ದೇ ನಾನು ತಿರ್ಗಾ ಹೇಳ್ತಾ ಇದ್ದೀನಿ. ಅಂದ್ರೆ ಏನಾಯ್ತು ಅಲ್ಲಿ, ಚೆನ್ನಾಗಿ ಹೇಳಿದ್ದೆ ಅಂತ ಹೇಳಿದ ಕೂಡಲೇ ಇಮಿಡಿಯೇಟ್ಲಿ ಹಿ ಸೇಸ್, ನಾನಲ್ಲ ನೀವು ಹೇಳಿಕೊಟ್ಟದ್ದು, ನಾನು ಹೇಳಲ್ಲ ನಿಮ್ದು, ಅದು ಬಂತು ಅದೇ ಯಜ್ಞ ಆಗ್ಬಿಡತ್ತೆ. ನನ್ನದಲ್ಲ ಆ ಕೃತಜ್ಞತೆ, ನನ್ನದಲ್ಲ ತಾವು ಹೇಳಿಕೊಟ್ಟದ್ದು, ನನ್ನದಲ್ಲ ಅಂಬೋ ಭಾವನೆದಿಂದ ಅಟ್ಲೀಸ್ಟ್ ಅವನಿಗೆ ಆ ಹೇಳುವಾಗ ಆ ಭಾವನೆ ಇರುತ್ತೋ ಅಲ್ಲವೋ, ಕೊನೆಯಲ್ಲಿ ಎಂಡ್ ಮಾಡುವಾಗ ಕೃಷ್ಣಾರ್ಪಣ ಆದ ಮೇಲೇನು ನನ್ನದಲ್ಲ ಅಂತ ಅವನು ಬಾಯಿ ಮೂಲಕವಾಗಿ ಬರೆದ್ಬಿಡ್ತಾರೆ ಗುರುಗಳು. ಆಮೇಲೆ ಈ ಗುರುಗಳು ಏನ್ ಮಾಡ್ಬೇಕು, ಹೌದೌದು ನನ್ನದೇ ಅಂತ ಹೇಳ ಆವಾಗ ಗುರುಗಳು ಏನಂದ, ಅಪ್ಪ ನಾನೇನಪ್ಪ ದೇವರೇ ನೋಡಿದ್ದು ನೋಡಿಸ್ತಾನೆ. ಸೊ ಇವಾಗ ಏನಾಯ್ತು, ಶಿಷ್ಯ ಮಾಡಿದ್ದು ಯಜ್ಞ ಆಯ್ತು, ಅದನ್ನ ಸ್ವೀಕಾರ ಮಾಡೋ ಗುರುಗಳಿಗೂ ತಾನೇ ಇಟ್ಟುಕೊಂಡ್ರೆ ಆ ಪಾಪ ಅವ್ರಿಗೆ ಬರುತ್ತೆ. ಸೊ ಅವ್ರಿಗೆ ಅಂದ್ರೆ ಇದು ನನ್ನದಲ್ಲ ನಮ್ಮ ಗುರು ಪರಂಪರ ಅಥವಾ ನಮ್ಮ ದೇವರೇ ಮಾಡಿ ಮಾಡಿ, ಸೊ ಯು ಪ್ಯಾಸ್ ಇಟ್ ಆನ್, ಸೊ ಆವಾಗ ಅದು ಯಜ್ಞ ಆಗತ್ತೆ. ಸೊ ಅನುವಾದ ರೂಪ ಅದು ಯಜ್ಞ ಆಗ್ಬಿಡತ್ತೆ. ನಾಮಸ್ಮರಣೆಯಿಂದ ಶುರು ಮಾಡಿ ಅನುವಾದ, ವ್ಯಾಖ್ಯಾನ ಎಲ್ಲವೂ ಬಂದ್ಬಿಡತ್ತೆ. ಸೊ ಅದಕ್ಕೆ ಶ್ರವಣಕ್ಕೆ ಸ್ವಾಧ್ಯಾಯ ಅಂತಾನು ಹೇಳ್ತಾರ, ಆ ಕೀರ್ತನಕ್ಕೆ ಪ್ರವಚನ ಅಂತ ಹೇಳ್ತಾರ. ಇದೇ ದೊಡ್ಡ ತಪಸ್ಸು ಆಗ್ಬಿಡತ್ತ ಅಂತ ಹೇಳಿ, ಇದೇ ಒಂದು ದೊಡ್ಡ ಯಜ್ಞ, ಇದೇ ಒಂದು ದೊಡ್ಡ ತಪಸ್ಸು ಅಂತ ಹೇಳಿ ಇದನ್ನೇ ತೈತ್ರಿಯದಲ್ಲಿ ನೀವೆಲ್ಲ ಕೇಳಿರ್ಬೋದು. ತದ್ದಿ ತಪ, ತದ್ದಿ ತಪ ಅಂತ ಹೇಳ್ತಾರೆ. ತದ್ದಿ ತಪ, ತದ್ದಿ ತಪ ಅಂತ ಸ್ವಾಧ್ಯಾಯ ಪ್ರವಚನ ಅಂತ ಹೇಳ್ತಾರೆ. ಇದೇ ತಪಸ್ಸಾಗತ್ತೆ. ಸೊ ಇಟ್ ಬೆನಿಫಿಟ್ಸ್ ದ ಟೆಲ್ಲರ್ ಅಂಡ್ ರಿಸೀವರ್, ಎಲ್ಲರಿಗೂ ಇದು ಪ್ರಯೋಜಕ ಆಗತ್ತೆ ಅಂತಾರೆ. ಇಲ್ಲಿ ಕೃಷ್ಣಾರ್ಪಣಮಸ್ತೆ. ಇದನ್ನ ದೀರ್ಘ ನೋಡೋಣ, ಬುಧವಾರ ನೋಡೋಣ.